ಸಪ್ತಮ್ನಿಯಚ್ಛಿ ಕರ್ಣಸುನೀಂಚ ಚಿತ್ತಿಂ ಯಶ್ಯಂಗನಾಭ್ರಮಸಪ್ತಮಯೂಥಗಾಥಂ ವೀಣೀ ಹಂಸಶರಣಂ ವಿರಮಕ್ರಮೇಣ. ಅದಾಯ್ತು. ತಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿತಾಯ ಲೋಕೇಶು ಯಶಃಪರೇಯುಷಾಂ ವಿಜ್ಞಾನವೈರಾಗ್ಯ ವಿವಕ್ಷಯಾ ವಿಭೋ ವಚೋ ವಿಭೂತೀ ಅತು ಪಾರಮಾರ್ಥ್ಯಂ. ಕಥಾಃ ಇಮಾಃ ತೇ ಕಥಿತಾಃ ಮಹೀಯಸಾಂ ವಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯಾ ಪ್ರಭೋ ವಿಭೋ ವಚೋ ವಿಭೂತಿಹಿ ನತು ಪಾರಮಾರ್ಥ್ಯಂ. ಇಮಾಃ ಕಥಾಃ, ಈ ಕಥೆಗಳನ್ನು ತೇ ನಿನಗೆ ಕಥಿತಾಃ ಹೇಳಿಯಾಯಿತು. ಯಾರ ಕಥೆಗಳಿದ್ರು? ಮಹೀಯಸಾಂ, ಬಹಳ ದೊಡ್ಡವರ ಕಥೆಗಳನ್ನೆಲ್ಲ ಇಷ್ಟೊತ್ತು ಹೇಳಿದೆ ಅಂತ ಸೂತ ಪುರಾಣಿಕರು ಕೊನೆಗೆ ಇದರಲ್ಲಿ ಅದು ಶುಕಮುನಿಗಳು ಹೇಳ್ತಾ ಇದ್ದಾರೆ. ಲೋಕೇಶು ಯಶಃ ವಿತಾಯ, ಈ ಲೋಕಗಳಲ್ಲಿ ತಮ್ಮ ಕೀರ್ತಿಯನ್ನು ಬಹಳವಾಗಿ ಹರಡಿದಂಥ ಮಹನೀಯರ ಕಥೆಗಳನ್ನು ಇಷ್ಟೊತ್ತು ಹೇಳಿದೆ. ಇದರ ಉದ್ದೇಶ ಏನು? ವಿಜ್ಞಾನ ವೈರಾಗ್ಯ ವಿವಕ್ಷಯ, ವಿಜ್ಞಾನ ಸಂಪಾದನೆ ಮಾಡಬೇಕು, ವೈರಾಗ್ಯ ಸಂಪಾದನೆ ಮಾಡಬೇಕು ಅನ್ನೋ ಅಭಿಪ್ರಾಯದಿಂದ ಇಷ್ಟೆಲ್ಲ ಕಥೆಗಳನ್ನು ಹೇಳಿಯಾಗಿ. ವಚೋ ವಿಭೂತೀಹಿ ವಿಭೋ, ಇದು ಪರಿಷತ್ ರಾಜನ ಸಂಬೋಧನೆ ಅಲ್ಲ, ಈ ವಿಭೋ ಪ್ರಭುವಾದ ಪರಿಷತ್ ರಾಜ. ವಚೋ ವಿಭೂತೀಹಿ ಮತ್ತು ಪಾರಮಾರ್ಥ್ಯಂ, ನಾನು ಪ್ರಥಮ ಪ್ರಕರಣ ಎತ್ತರ ಶ್ರೀ ಹರಿದೇವ ಅನುಪದಂ ಪ್ರತಿಪಾದ್ಯತೆ ಇತ್ಯುಕ್ತಂ, ಮೊದಲನೇ ಪ್ರಕರಣದೊಳಗೆ. ಇಲ್ಲಿ ಭಾಗವತದ ವೈಶಿಷ್ಟ್ಯ ಏನು ಅಂದರೆ, ಪರಿಪಠಿತೋ ಅನುಪದಂ ಕಥಾಪ್ರಸಂಗೈಹಿ ಅಂತ ಹೇಳಿದ್ದೀರಿ. ಪ್ರತಿ ಪದದಲ್ಲೂ ಕೂಡ ಶ್ರೀ ಹರಿ ವಿಷಯ ಇದೆ ಅಂತ ಹೇಳಿದ್ದೀರಿ. ಆದರೆ ನೀವು ಹೇಳಿದ ಎಷ್ಟೋ ಜನ ಬೇರೆ ಬೇರೆ ಕತೆ ಹೇಳಿದ್ದೀರಿ. ಅಂದಮೇಲೆ ಹರಿ ವಿಷಯ ಹೇಗೆ ಬಂತು? ಇದಾನಿಂ ದೃಷ್ಟಾಂತತೆಯ ಬಹವಾ ಉದಾಹೃತಾಹ ಏನ ಜ್ಞಾಯತೆ ಅನ್ಯೇಪಿ ಅತ್ರ ಪ್ರತಿಪಾದ್ಯಂತೆ. ಎಷ್ಟೋ ವಿಷಯ ಹೇಳಿರೋದ್ರಿಂದ ಹರಿ ವಿಷಯ ಅಷ್ಟೇ ಅಲ್ಲದೆ ಬೇರೆ ಎಷ್ಟೋ ವಿಷಯಗಳು ಇಲ್ಲಿ ಪ್ರತಿಪಾದಿತವಾಗಿವೆ ಅನ್ನಿಸ್ತಾ ಇದೆ. ಇತ್ಯತಃ ಕಥಂನ ವಿರೋಧ ಇತ್ಯತಃ, ಹೇಳಿದ್ದಕ್ಕೆ ವಿರೋಧ ಬಂತಲ್ಲ. ದೇವ್ರ ಕಥೆ ಹೇಳ್ತೀರಿ ಅಂತೇಳಿ ದೇವ್ರ ಭಕ್ತರ ಕಥೆ ಹೇಳಿಬಿಟ್ರೆ ದೇವ್ರ ಕಥೆ ಹೇಗಾಯಿತು ಅಂತ ಪ್ರಶ್ನೆ. ಕಥಾ ಇತಿ ಹೇ ವಿಭೋ ರಾಜನ್ ತೇ ತುಭ್ಯಂ ಇಹ ಲೋಕೇಶು ದೇಶೇಶು ಯಶೋವಿತಾಯ ವಿಸ್ತೃತ್ಯ. ಇಲ್ಲಿ ಈ ಲೋಕದೊಳಗೆ ಕೀರ್ತಿಯನ್ನು ಬಹಳವಾಗಿ ಸಂಪಾದಿಸಿ ವಿಸ್ತೃತ್ಯ ಪರೇಯುಷಾಂ ಪರಲೋಕಂ ಪ್ರಾಪ್ತಾನಂ, ಪರೇಯುಷಾಂ ಪರಲೋಕಕ್ಕೆ ತೆರಳಿದಂತಹ ಮಹೀಯಸಾಂ ಮಹತ್ತಮಾನಂ, ಮಹೀಯಸರು ಮಹತ್ತಮರು ಅವರ ಯಾಹ ಕಥಾಹ ಕಥಿತಾಹ ಇಮಾಹ, ಇಷ್ಟೆಲ್ಲ ಕಥೆಗಳನ್ನು ಹೇಳಿದಿವಲ್ಲ, ಇದರ ಉದ್ದೇಶ ಏನು? ವಿಜ್ಞಾನ ವೈರಾಗ್ಯ ವಿವಕ್ಷಯ, ವಿಜ್ಞಾನ ಪದೇನ ಭಕ್ತಿರಪಿ ವಿವಕ್ಷಿತ. ವಿಜ್ಞಾನ ವೈರಾಗ್ಯ ಅಂದರೆ ಏನು? ಜ್ಞಾನಭಕ್ತಿ ವೈರಾಗ್ಯಗಳು ಅಂತ ಒಟ್ಟರ್ಥ. ಜ್ಞಾನಭಕ್ತಿಗಳು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗಾದ್ರಿಂದ, ಜ್ಞಾನ ಹೇಳಿದರೆ ಭಕ್ತಿ ಅಂಡರ್ಸ್ಟುಡ್, ಭಕ್ತಿ ಹೇಳಿದರೆ ಜ್ಞಾನ ಅಂಡರ್ಸ್ಟುಡ್. ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಜ್ಞಾನ ಪದೇನ ಭಕ್ತಿರಪಿ ವಿವಕ್ಷಿತ ಜ್ಞಾನಭಕ್ತಿ ವೈರಾಗ್ಯಾಣಿ ಭವಂತು ಇತ್ಯಭಿಪ್ರಾಯೇಣೈವ. ಜ್ಞಾನಭಕ್ತಿ ವೈರಾಗ್ಯ ಬರಲಿ ದೇವರಲ್ಲಿ ಅಂತ ಕಥೆ ಹೇಳಿರೋದು. ವಚೋ ವಿಭೂತೀಹಿ ಅಸ್ಮದೀಯ ವಚಸಾಂ ವಿಭೂತೀಹಿ ವಿಶೇಷೇನ ವಿಷಯ ಭೂತಾ ವಿಧಿ, ಇದೇ ನಮ್ಮ ವಚೋ ವಿಭೂತಿ, ನಮ್ಮ ಮಾತಿನ ಮಹಾತಾತ್ಪರ್ಯ ಅಂದರೆ ಇದು. ನತು ಪಾರಮಾರ್ಥ್ಯಂ ನತು ದೇಶಾಂ ಮುಖ್ಯೋದ್ದೇಶತ್ವಂ, ಇಲ್ಲಿ ಧ್ರುವಾದಿಗಳನ್ನೇ ಹೇಳೋ ವಿಷಯ ಮುಖ್ಯ ವಿಷಯ ಅಲ್ಲ ಇಲ್ಲಿರೋದು. ಧ್ರುವ ಮಾಡಿದ ಸಾಧನೆಯಿಂದಾಗಿ ನಮಗೂ ಸಹ ದೇವರಲ್ಲಿ ಭಕ್ತಿ ಜ್ಞಾನಾದಿಗಳು ಬರಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೆ ಹೇಳಿದ್ದೆ ಹೊರತು, ಧ್ರುವನ ಕಥೆ ಫೈನಲ್ ಅಲ್ಲ, ಕೃಷ್ಣನ ಕಥೆನೇ ಫೈನಲ್, ಪ್ರಹ್ಲಾದನ ಕಥೆ ಫೈನಲ್ ಅಲ್ಲ, ನರಸಿಂಹದೇವರ ಕಥೆನೇ ಫೈನಲ್. ಇದು ಅರ್ಥ ಮಾಡಿಕೊಂಡ್ರೆ ಚರಿತಂ ವೈಷ್ಣವಾನ ಅಂತೂ ವಿಷ್ಣುದ್ರೇಕಾಯ ಕಥ್ಯತೆ, ವಿಷ್ಣು ಭಕ್ತರ ಕಥೆ ಹೇಳೋದು ಅಂದರೆ ವಿಷ್ಣುವಿನ ಮಹಿಮೆ ಹೇಳಿದಾಗ ಲೆಕ್ಕ. ಏಕೆ ಅವರ ಮಹಿಮೆ ಎಲ್ಲ ಯಾರಿಂದ ಬಂದಿದ್ದದು? ವಿಷ್ಣುವಿನ ಅನುಗ್ರಹದಿಂದ. ಒಂದು ಆಟಗಾರ ಗೆದ್ದು ದೇಶ ಗೆದ್ದು ದೇಶ ಗೆದ್ದು ಅಂತ ಹೇಳ್ತಾರೆ, ದೇಶಕ್ಕೆ ಅದು ತಂದ ಗೌರವ ಹೇಗೋ ಇದು ಭಗವಂತನೇ ಸಲ್ತಕ್ಕಂತಹ ಹಿರಿಮೆ. ತಾದೃಶಸ್ತು ಹರಿರೇವ. ಹೌದು ಹೌದು ಅಲ್ಲ, ಎರಡೂ ಸರಿಯಾದ ಜ್ಞಾನ ಆದರೆ ಭಕ್ತಿ ಇರಬೇಕು. ಇಲ್ಲಿ ಬಹಳಷ್ಟು ಜನ ಭಕ್ತರಿದ್ದಾರೆ, ಜ್ಞಾನ ತುಳುಕೊಡ ಇರೋದಿಲ್ಲ. ಈ ಮಹಾರಾಜ ಸಂತರ ಕಥೆ ಹೇಳ್ತಾರಲ್ಲ, ಹೇಳ್ತಿರ್ ಭಕ್ತರು ಅಂತ ಹೇಳ್ತಿರೋ, ಅದೇನು ಹೇಳ್ತಿರು ಭಕ್ತರು ಎಂಬ ಪದ ಈ ಮೂಢ ಭಕ್ತರಲ್ಲೂ ವ್ಯವಹಾರ ಇದೆ. ಜ್ಞಾನಿಗಳು ಅನ್ನೋ ಪದ ಅನುಭವ ಇಲ್ಲದವ್ರ ಬಗ್ಗೆ ಹೇಳೋ ವ್ಯವಹಾರ ಇದೆ. ಆದ್ದರಿಂದಾಗಿಯೇ ಅದು ಸರಿಯಾದ ಭಕ್ತಿ ಜ್ಞಾನ ಇರಬೇಕು. ಸರಿಯಾದ ಜ್ಞಾನಕ್ಕೆ ಭಕ್ತಿ ಬಂದೇ ಬರುತ್ತೆ. ಜ್ಞಾನ ಅಂತ ಹೇಳಿದ್ದು ಪಾಂಡಿತ್ಯ ಅಂತ ಹೇಳಿದ್ದು ಅಲ್ಲ ಅಲ್ಲಿ. ಸೊ ಸರಿಯಾದ ಜ್ಞಾನಕ್ಕೂ ಭಕ್ತಿಗೂ ಸಂಬಂಧ ಇದೆ. ಅದಕ್ಕೆ ಜ್ಞಾನಿಗಳು ಅಂತ ಹೇಳೋದು ಉಂಟು, ಎಷ್ಟೋ ಸರ್ತೆ ಪಂಡಿತರು ಜ್ಞಾನಿಗಳು. ಈ ಮಾತಿನಲ್ಲಿ ಏನಿದೆ ಆಗ ಅದು ಮುಂದಿನ ಹೆಜ್ಜೆ. ಜ್ಞಾನ ಪರಿಪಾಕವಾದ ಪಾಂಡಿತ್ಯ ಪರಿಪಾಕವಾಗಿ ಬಂದರೆ ಅದು ಜ್ಞಾನವಾಗುತ್ತಿಲ್ಲ, ಹೋದರೆ ಇಲ್ಲ. ಹೌದು, ಅಕ್ಕಿ ಇದೆ ಅನ್ನ ಇದೆ, ಎಷ್ಟು ವ್ಯತ್ಯಾಸ ಇದೆ? ಅಕ್ಕಿ ತಿನ್ನಲಿಕ್ಕಾಗಲ್ಲ, ಅನ್ನ ತಿನ್ನಲಿಕ್ಕಾಗಲ್ಲ. ಜ್ಞಾನ ಅದು ಉಪಯೋಗಕ್ಕೆ ಬರುತ್ತೆ, ಇದೊಂಬುದು ಉಪಯೋಗಕ್ಕೆ ಬರೋದಿಲ್ಲ. ಎಷ್ಟು ಬೆಳಗಿದ್ದು ಎಷ್ಟು ಜೋರಾಗಿದ್ದರೂ ಕೂಡ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಜೀರ್ಣ ಆಗೋದು ಅನ್ನವಾದಾಗ ಮಾತ್ರ, ಅದು ಜ್ಞಾನವಾದಾಗ ಮಾತ್ರ ಅದು ಸಾಧನೆಗೆ ಬೆಲೆ ಬರುತ್ತಿದ್ದರೆ ಬೆಲೆ ಇರೋದಿಲ್ಲ. ಆದ್ದರಿಂದ ಸರಿಯಾದ ಜ್ಞಾನಕ್ಕೆ ಭಕ್ತಿ ಅಂತಲೂ ಅರ್ಥ, ಸರಿಯಾದ ಭಕ್ತಿಗೆ ಜ್ಞಾನ ಅಂತಲೂ ಅರ್ಥ. ಅದು ಮೂಡು ಭಕ್ತರು ಎಷ್ಟು ಜನ ಇಲ್ಲ, ಭಕ್ತರ ಸಂಖ್ಯೆ ಎಷ್ಟು ಕಡಿಮೆನೋ ಮೂಡು ಭಕ್ತರ ಸಂಖ್ಯೆ ಅದರಲ್ಲೇ ಮೂಡು ಭಕ್ತರ ಸಂಖ್ಯೆ ಜಾಸ್ತಿ. ಇರೋ ಭಕ್ತರಲ್ಲಿ 199 ಪಾರು ಜನ ಮೂಡು ಭಕ್ತರೇ ಇರ್ತಾರೆ. ಆದ್ದರಿಂದ ಅದು ದೊಡ್ಡ ವಿಚಾರ ಅಲ್ಲ. ನದು ಪಾರಮಾರ್ಥ್ಯಂ ನದು ತೇಷಾಂ ಮುಖ್ಯೋದ್ದೇಶತ್ವ ತಾದೃಶಸ್ತು ಹರಿರೇವ, ಮುಖ್ಯೋದ್ದೇಶ ಮಾತ್ರ ಹರಿಯೇ, ಇದಮುದಿತಂ ಭವತಿ. ಈ ತಾತ್ಪರ್ಯ ಹೇಳ್ತಾರೆ. ತ್ರಿವಿಧ ಹಿ ಭಾಗವತಾ, ಮೂರು ವಿಧ ಭಾಗವತರಿದ್ದಾರೆ. ಭಾಗವದ್ಭಕ್ತರು ಮೂರು ವಿಧ, ಅದೃಢ ವಿರಾಗಾಹ, ದೃಢ ವಿರಾಗಾಹ ಅಪಿ ಅವಿಷದ ಬೋಧಾಹ, ವಿಷದ ಬೋಧಾಹ ಅಪಿ ಅವಿಷದ ಭಕ್ತಯ. ಎಷ್ಟು ಕ್ಲಾರಿಫಿಕೇಶನ್ ಮಾಡ್ತಾರೆ. ಅದೃತ ಮೂರು ವಿಧ ಭಕ್ತರಿದ್ದಾರೆ. ಮೊದಲನೆಯವರು ಅದೃಢ ವಿರಾಗಾಹ, ಅವರಿಗೆ ವೈರಾಗ್ಯವೇ ಜಾಸ್ತಿ ಇಲ್ಲ, ಒಂದು ಗುಂಪು. ದೃಢ ವಿರಾಗಾಹ ಅಪಿ ಅವಿಷದ ಬೋಧಾಹ, ಭಾರಿ ವೈರಾಗ್ಯನೂ ಇದೆ, ಅಷ್ಟು ಜ್ಞಾನ ಇಲ್ಲ ಅವರಿಗೆ. ಆದರೆ ವಿಷದ ಬೋಧ ಅಪಿ ಅವಿಷದ ಭಕ್ತಯ, ಭಾರಿ ಜ್ಞಾನ ಇದೆ, ಜಾಸ್ತಿ ಭಕ್ತಿ ಇಲ್ಲ. ಮೂರು ಪಂಗಡದ ಜನ ಇದ್ದಾರೆ. ತೇಷಾಂ ವಿರಾಗಾದಿ ದಾರ್ಢ್ಯಾದಿ ಪ್ರಾಪ್ತಯೇ, ಮೂರು ಜನ ಕೊನೆ ಸರಿಯಾಗಬೇಕಾದ್ರೆ ಏನಾಗಬೇಕು ಇವರಿಗೆ? ಫೈನಲ್ ಅಂತ ವೈರಾಗ್ಯ ದೃಢ, ಜ್ಞಾನ ದೃಢ, ಭಕ್ತಿ ದೃಢ ಆದರೆ ಮಾತ್ರ ಮೋಕ್ಷ. ಲೋಯರ್ ಹಂತದಲ್ಲಿ ಮೂರು ಜನ ಕಾಣ್ತಾರೆ ನಮಗೆ. ಸೊ ಮೂರು ಜನಕ್ಕೂ ಏನಾಗಬೇಕೀಗ? ತೇಷಾಂ ವಿರಾಗಾದಿ ದಾರ್ಢ್ಯಾದಿ ಪ್ರಾಪ್ತಯೇ, ವೈರಾಗ್ಯಾದಿ ದಾರ್ಢ್ಯ ಆಗಬೇಕು. ರಾಜಕಥಾ ವಿಷೇಣ, ರಾಜಕಥೆಯ ನೆಪದೊಳಗೆ ತಾದೃಶಾನಿ ಸಾಧನಾನಿ ನಿರೂಪ್ಯಂತೆ ಅಂತ ಸಾಧನಗಳನ್ನು ಹೇಳಿರೋದು. ಅತಃ ಭಕ್ತ್ಯಾದೀನಾಮೇವ ಅಸ್ಮಿನ್ ನಿರೂಪಣ ವಿಷಯದ, ಆದ್ದರಿಂದನೇ ಭಕ್ತ್ಯಾದಿಗಳೇ ಇಲ್ಲಿ ನಿರೂಪಣೆಯ ವಿಷಯವಾಗಿದೆ ಹೊರತು ಆ ವ್ಯಕ್ತಿಗಳ ಬಗ್ಗೆ ಹೇಳೋದಲ್ಲ ಇದು. ನತು ತೇಷಾಂ ಹಾಂ ಯಾರಿಗಿಲ್ಲ, ಯಾರಿಗಿಲ್ಲ, ಅದಲ್ಲ ಹೇಳ್ತಿರೋದು. ದೃಢತೆಯಲ್ಲಿ ಎರಡು ವಿಧ, ಮತ್ತೆ ಅಪರೋಕ್ಷ ಜ್ಞಾನ ಬರೋ ದೃಢತೆ ಬೇರೆ, ಮೋಕ್ಷ ಆಗೋ ದೃಢತೆ ಬೇರೆ. ಇವರಿಗೆಲ್ಲ ಅಪರೋಕ್ಷ ಜ್ಞಾನದ ಅಡ್ಡೆ ಇದ್ದೇ ಇದೆ. ಆದರೆ ಮೋಕ್ಷ ಆಗಲಿ ಪ್ರಾರಬ್ಧ ಕರ್ಮದಿಂದಾಗ ಇರ್ತದೆ, ನಡ್ಕೋತಿದ್ರೆ ಹೊರತು ಅವರಿಗೆ ದಾರ್ಢ್ಯ ಇಲ್ಲದೆ ಹೋದರೆ ಅಪರೋಕ್ಷ ಜ್ಞಾನಿಗಳೇ ಆಗ್ತಿರಲಿಲ್ಲ ಅವರು ಯಾರು ಕೂಡ. ಇವರು ಬೇಸಿಕಲಿ ಯಾರು ಅವರೆಲ್ಲ ಕೂಡ ಅಪರೋಕ್ಷ ಜ್ಞಾನಿಗಳು. ಮುಂದೆ ಮಾಡೋ ಸಾಧನೆಯಲ್ಲಿ ವ್ಯತ್ಯಾಸ ಇದೆ ಅಷ್ಟೇ ಹೊರತು ಅವ್ರು ಎದೆಲ್ಲ ಇಲ್ಲ ಅಂತ ಹೇಳಬಾರದು. ವೈರಾಗ್ಯಾದಿಗಳು ಅವ್ರು ಸಹಜವಾಗಿಯೇ ಇರತಕ್ಕಂಥ ಗುಣಗಳು ಭಗವದ್ಭಕ್ತರಿಗೆ ಆಗಿರುತ್ತೆ. ಅವರದ್ದು ದೇವತೆಗಳು, ಅವರು ದೇವತೆಗಳಿಗೆ ಋಷಿಮುನಿಗಳಿಗೆಲ್ಲ ಮನುಷ್ಯರಿಗಿಂತ ಜಾಸ್ತಿ ಇರುತ್ತೆ. ಆದರೆ ಮೋಕ್ಷಕ್ಕೆ ಬೇಕಾದಂತೆ ಇನ್ನೂ ಸಾಧನೆ ಮಾಡೋಕ್ಕೋಸ್ಕರ ಇರ್ತಾರಷ್ಟೆ. ಬಾಹುಲ್ಯೇನ ತೇಷಾ ಮುಕ್ತಿಸ್ತು ನಾಸ್ತೇವೇತಿ ಪ್ರಾಗೇವ ಪ್ರತಿಪಾದಿತಂ. ಅದಕ್ಕೆ ಸರಿಯಾಗಿ ನೋಡಿ, ಇಡೀ ಭಾಗವತ ಓದಿದಾಗ ಯಾರು ಕಥೆ ಹೇಳಬೇಕಾದ್ರೂ ಕೂಡ ಅಲ್ಲಿ ಬರೋದೆಲ್ಲ ಮುಖ್ಯವಾಗಿ ದೇವ್ರ ಮಹಿಮೆನೇ ಹೊರತು ಅವರದೇ ಬರೋದಿಲ್ಲ. ಪ್ರಹ್ಲಾದರ ಉಪದೇಶ ಎಲ್ಲ ಏನು ದೇವ್ರ ಮಹಿಮೆನೇ ಹೊರತು ತನ್ನ ಮಹಿಮೆನೇ ಹೇಳ್ಕೊಳ್ಳಲ್ಲ ಪ್ರಹ್ಲಾದ. ಆದ್ದರಿಂದ ಅದು ಸರಿಯಾಗೇ ಇದೆ. ಕ್ವಚಿತ್ತ ದುಕ್ತಿರಪಿ ಭಗವದ್ಭಕ್ತಿಯಾದಿ ವಿವಕ್ಷೆಯೇವ ತಾದರ್ಥೇನೇ. ಕೆಲವೊಮ್ಮೆ ಧ್ರುವಾದಿಗಳನ್ನು ಹೊಗಳಿದರೆ ಆ ಉದ್ದೇಶ ಕೂಡ ಭಗವದ್ಭಕ್ತಿಯ ಪ್ರಶಂಸೆ ಹೊರತು ಬೇರೆಯಲ್ಲ. ಒಬ್ಬ ರ್ಯಾಂಕ್ ಬಂದವರು ಸನ್ಮಾನ ಮಾಡಿದರೆ ಜ್ಞಾನಕ್ಕೆ ಕೊಟ್ಟ ಗೌರವ ಅಷ್ಟೇ ಹೊರತದ್ದು, ವ್ಯಕ್ತಿಗೆಂಬುದು ಸೆಕೆಂಡರಿ, ಜ್ಞಾನಕ್ಕೆ ಎಂಬುದು ಪ್ರೈಮರಿ. ಆದ್ದರಿಂದ ಯೋಚನೆ ಇಲ್ಲ. ಹರಿರೇವ ಪುನಃ ಪುನಃ ಪಠಿತ ಇದೆ ನ ಕೋಪಿ ವಿರೋಧ ಇದೆ. ಆದ್ದರಿಂದಲೇ ಹರಿಯೇ ಪುನಃ ಪುನಃ ಪಠಿತನಾಗಿದ್ದಾನೆ, ಹರಿಮಹಿಮೆಯೇ ಇದರಲ್ಲಿ ಉಕ್ತವಾಗಿದೆ ಅನ್ನೋದ್ರ ಬಗ್ಗೆ ಯಾವ ವಿವಾದವೂ ಇಲ್ಲ. ಇದು ಸರಿಯಾಗಿ ತಿಳಿದಿರಬೇಕು. ಯಾವ ನಿರ್ವೃತ್ತಿ ನಮ್ಮಲ್ಲಿ ಏನಾಗಿದೆ ಆಧುನಿಕ ಜಗತ್ತಿನೊಳಗೆ, ಈ ಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋ ಪದ್ಧತಿ ನಮ್ಮಲ್ಲಿಲ್ಲ. ಗ್ರಂಥ ಓದೋ ಪದ್ಧತಿ ಇದೆ, ಸುಮಾರಾಗಿದೆ, ಭಾಳ ಡೀಪಾಗಿ ಓದೋ ಪದ್ಧತಿನೂ ಇದೆ. ಜ್ಞಾನಿಗಳ ಬಗ್ಗೆ ಯಾರು ಪುಸ್ತಕ ಬರೋದು ಕೂಡ ಗೊತ್ತಿರೋದಿಲ್ಲ ಅಷ್ಟರ ಮಟ್ಟಿಗೆ. ಅರ್ಥ ಆಯ್ತಾ? ಈಗ ಪುಸ್ತಕ ಬರೆದವರು ಯಾರಿದ್ದಾನ, ವಿಷ್ಣು ತೀರ್ಥರ ಬಗ್ಗೆ ಯಾರಪ್ಪ ಇವರು, ಭಾಳ ಜನ ಗೊತ್ತಿರೋದಿಲ್ಲ. ಕಾರಣ ಏನು? ಆ ಥರ ಅದೆಲ್ಲ ಶಾಸ್ತ್ರ ಅಲ್ಲಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ಅದು ಸಮಸ್ಯೆ ಆಗ. ಶಾಸ್ತ್ರ ಅಲ್ಲಲ್ಲ, ಅದು ಶಾಸ್ತ್ರ ಅಂತ ಹೇಳ್ತಾರೆ. ಜ್ಞಾನಿಗಳ ಚರಿತ್ರೆ ಕೂಡ ಏನದು? ಶಾಸ್ತ್ರ. ವೇದ ಸ್ಮೃತಿ ಸದಾಚಾರ ಸ್ವಶ್ಯ ಚ ಪ್ರಿಯಮಾತ್ಮನಃ ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣ. ಧರ್ಮದಲ್ಲಿ ನಾಲ್ಕು ಭಾಗ ಇರೋದು, ವೇದನೂ ಶಾಸ್ತ್ರನೇ, ಆಮೇಲೆ ಸ್ಮೃತಿಗಳು ಶಾಸ್ತ್ರ, ಆಮೇಲೆ ವೇದ ಮತ್ತು ಸ್ಮೃತಿ ಓದ್ದವರು ಶಾಸ್ತ್ರ, ಅದು ಶಾಸ್ತ್ರ. ಅವರು ಲೈಫ್ ಕೂಡ ಶಾಸ್ತ್ರನೇ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳ ಚರಿತ್ರೆ ಕೂಡ ಶಾಸ್ತ್ರದ ಒಂದು ಭಾಗ. ಈವನ್ ನಿದ್ರತ್ ಕೂಡ ಹಿಸ್ಟ್ರಿ ಓದೋದು ಕೂಡ ಏನದು, ಒಂದು ದೊಡ್ಡ ಭಾಗ ಸೈನ್ಸ್. ಅದು ಹಿಸ್ಟ್ರಿ ಓದ್ತೀವಲ್ಲ, ರಾಜಮಹಾರಾಜರ ಚರಿತ್ರೆ ಕೂಡ ಒಂದು ಸಬ್ಜೆಕ್ಟ್. ಅದು ಅದೇ ರೀತಿಯಲ್ಲಿ ಜ್ಞಾನಿಗಳ ಚರಿತ್ರೆ ಓದೋ ಒಂದು ಸಬ್ಜೆಕ್ಟ್. ನಮ್ಮನ್ನು ಕಾನ್ಸೆಪ್ಟ್ ಇಲ್ಲ, ಅದರಿಂದಾಗಿಯೇ ಅವ್ರ ಬಗ್ಗೆ ಏನೇನೂ ಗೊತ್ತಿರೋದಿಲ್ಲ. ಆದ್ದರಿಂದಾಗಿಯೇ ಆ ಗ್ರಂಥದ ಬಗ್ಗೆ ಆಧಾರ ಕಡಿಮೆ ಆಗುತ್ತೆ. ವಕ್ತಾನುಕೂಲ್ಯ ಗೊತ್ತಾಗೋದು ಯಾವಾಗ? ವಿಜಯಧ್ವಜಸ್ಟ್ ಅವಳು ಬರೆದಿದೆ. ಯಾರು ವಿಜಯಧ್ವಜಸ್ಟ್? ಅವಳು ಗೊತ್ತಿಲ್ಲದೆ ಹೋಗಿಬಿಟ್ರೆ ಏನಾಗುತ್ತಾಗ? ವಕ್ತಾನುಕೂಲ್ಯ ಗೊತ್ತಾಗಲಿಲ್ಲ. ಅರ್ಥ ಆಯ್ತಾ? ಇದನ್ನು ಯಾರು ಯೋಜಿದ್ರೆ ಏನೆಲ್ಲ ಕೂಡ ಅಂತ ಕೇಳಿಕೊಂಡ್ರೆ ಅವಾಗ ಅರ್ಥ ಆಗುತ್ತೆ. ಅಪ್ಪ, ಇಂಥವ್ರು ಕೇಳಿದ್ದು ಅಂದರೆ ಭಾರಿ ಗ್ರೇಟ್. ಆ ಪದ್ಧತಿ ನಮ್ಮಲ್ಲಿ ಹೋಗಿಬಿಟ್ಟಿರೋದ್ರಿಂದ ಈಗ ಆಚಾರ ಬಗ್ಗೆನೇ ಮಹಾತ್ಮ ಜ್ಞಾನ ಇಲ್ಲದ ಸ್ಥಿತಿ ಬರ್ತಿದೆ. ಅದಕ್ಕೆ ಗ್ರಂಥ ಓದೋದಕ್ಕೂ ಆ ಥರ ಬರೋದಿಲ್ಲ. ಗಾಡಿ ದೊಡ್ಡವ್ರ ಲೆಟರ್ ಬಂದಾಗ ಫಸ್ಟು ಐದಾರು ಪತ್ರ ಬಂದ್ಬಿಡುತ್ತೆ, ಐದಾರು ಪತ್ರ ಫಸ್ಟ್ ಯಾವ್ದು ಆರಿಸ್ತೀವಿ ನಾವೀಗ, ಯಾರು ಮೋಸ್ಟ್ ಇಂಪಾರ್ಟೆಂಟ್ ಅವ್ರದ್ದು ಫಸ್ಟ್ ಆರಿಸ್ತೀವಿ, ಆಮೇಲೆ ಉಳಿದು ತೋರ್ತೇವೆ. ಅರ್ಥ ಆಯ್ತಾ? ಅದು ಲೋಕದಲ್ಲಿ ಹಾಗೆ ಯಾವಾಗ ಗ್ರಂಥ ಒಂದು ಹತ್ತಿಪ್ಪತ್ತು ಪತ್ರ ಬಂದ ಕಾಲಕ್ಕೆ ಸುಮ್ಮನೆ ರಫ್ಫಾಗಿ ಫಸ್ಟ್ ನೋಡೋದು ಬೇರೆ, ಒಂದಷ್ಟು ತೆಗೆದು ನೋಡೋದಿಲ್ಲ, ಆರ್ಡರ್ ನೋಡ್ಬಿಡ್ತಾನೆ ಯಾವ್ದು ಫಸ್ಟ್ ಇದೆ. ಅದು ಅರ್ಜೆಂಟಲ್ಲೇ ಹೋಗ್ತಿರ್ತಾರೆ, ಅವಾಗಂತೂ ಭಾರಿ ಪ್ರಯಾರಿಟಿ ಕೊಟ್ಟು ಕೆಲವರು ಆಗ ಓದೋದೇ ಇಲ್ಲ, ಕೊಟ್ಟು ಸಾಲ ಕೇಳಿರ್ತಾರೆ ಬಿಡೋದು ಇಟ್ಬಿಡ್ತಾರೆ ಕಡೆ, ಕೆಲವರು ಕೆಲವರೆಲ್ಲ ಹರಟೆ ಹೊಡೆದಿರ್ತಾರೆ ಅಂತ ಇಟ್ಬಿಡ್ತಾರೆ, ಕೆಲವರು ಮಾತ್ರ ಭಾರಿ ಇಂಪಾರ್ಟೆಂಟ್ ಇರುತ್ತೆ ಅಂತ ಓದ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಜ್ಞಾನಿಗಳ ಮಹಿಮೆ ತಿಳ್ಕೊಳ್ಳೋದು ಹಂಗ. ಇವತ್ತು ಯಾವುದೇ ವಿದ್ಯಾಪೀಠಗಳು ಜ್ಞಾನಿಗಳ ಚರಿತ್ರೆ ಟೆಕ್ಸ್ಟ್ ಬುಕ್ ಆಗಿಲ್ಲ, ನೆನಪಿರ್ಬೇಕು. ಅರ್ಥ ಆಯ್ತಾ? ಈಗ ಆದ್ದರಿಂದ ಬರ್ತಾವ್ರ ಚರಿತ್ರೆ ಬಿಟ್ಟು ಹೋಗ್ಬಿಡುತ್ತೆ ಕೊನೆಗೆ. ಆಗೋದೇನು ಗ್ರಂಥಗಳ ಮಧ್ಯವಿಜಯ ಟೆಕ್ಸ್ಟ್ ಬುಕ್ ಯಾತಕ್ಕಾಯಿತು, ಆಚಾರ ಶಾಸ್ತ್ರ ಒಂದು ಸ್ಫೂರ್ತಿ ಬರುತ್ತೆ ಅದರಲ್ಲಿ. ಓ, ಯಾರು ಕೂತ್ರೆ ಎದ್ರೆ ನಿಂತರೆ ಶಾಸ್ತ್ರ ಆಗುತ್ತೋ ಅಂತ ಎಂಥದ್ದು ಬರೆದಿರಬೇಕು, ಆ ಭಾವನೆ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ಪದ್ಧತಿ ಇರೋ ಸುಮಂತು ಯಾರು ಸರಿಯಾಗಿ ಓದ್ತಾರೋ ಅವ್ರು ಸರ್ವಗುಣಮಂಗಳ ಮಾಡ್ತಾರೆ. ಯಾಕೆ? ಹಠ ಭಕ್ತಿ ಬಂದ್ಬಿಡುತ್ತೆ, ಗ್ರಂಥ ಓದಲೇಬೇಕು. ಯಾರು ಬರೆದಾಗ ಪತ್ರ ಹೇಗೆ ಓದ್ತಾರೆ ಮನುಷ್ಯ? ಎರಡು ಲೈನ್ ಓದೋದಿಲ್ಲ, ಎಷ್ಟು ಓದ್ತಾರೆ? ಪೂರ್ತಿ ಪತ್ರ ಓದ್ತಾರೆ. ಸರ್ವಗುಣ ಪೂರ್ತಿ ಓದಬೇಕು ಅಂತ ಆಚಾರ್ಯ ಏನು ಬರೆದಿರ್ತಾರೆ ಎಲ್ಲ ಓದ್ಬೇಕು. ಅಷ್ಟಕ್ಕೆ ಸಾಕು, ಇಟ್ಟು ಒಂದು ಲೈನ್ ಓದ್ಬಿಟ್ಟು ಸಾಕು, ಬಿಟ್ಬಿಡ್ತಾರೆ ಯಾರು ಕೂಡ ಪತ್ರ. ನಾ ಒಂದು ಲೈನ್ ಓದೋದಿಲ್ಲ, ಬೈದು ಬರೆದ್ರೂ ಪೂರ್ತಿ ಓದ್ತಾರೆ. ಈ ಮಧ್ಯೆ ಬರೀ ಹೊಗಳು ಬರೋದು, ಬೈದು ಬರೋದು ಪತ್ರ ಕೂಡ ಪೂರ್ತಿ ಓದ್ತಾರೆ. ಅದಕ್ಕೆ ಏನು ಬೈದಾರೆ ಅದನ್ನು ಕೇಳಬೇಡ ಪೂರ್ತಿಯಾಗಿ ಅಂತೆ. ಓದ್ತಾನೆ, ತಮ್ಮಲ್ಲಿ ತಪ್ಪಿಲ್ಲದೆ ಹೋದ್ರೂ ಓದೋ ಉದ್ದೇಶ ಉತ್ತರ ಕೊಡ್ಲಕ್ಕೆ ಬರುತ್ತೆ ಅಂತೆ. ಪೂರ್ವ ಪಕ್ಷ ಹೇಗೆ ಓದ್ತೀವಲ್ಲ ಹಾಗೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪೂರ್ತಿ ಓದ್ತಕ್ಕಂಥ ಅಭ್ಯಾಸ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಅದು ಬರೋದೇ ಆವಾಗ ಮಹಿಮೆ ಕೇಳಿದಾಗ, ಇಷ್ಟು ತಿರ್ತರು ಎಷ್ಟು ವರ್ಷ ಬರೀ 48 ವರ್ಷ ಇದ್ದವರು, 4 ಆಶ್ರಮ ಹೌದು, ಇಷ್ಟೆಲ್ಲ ಮಾಡಿದರೆ ಎಂಥ ಮಹಾನುಭಾವರು ಅವರು. ಭಾಗವತ ಸುಧಾಮಂಗಳ ಅಷ್ಟತ್ ಮಾಡಿದರು, ಭಾಗವತ ಅಷ್ಟತ್ ಹೇಳಿದ್ದಾರೆ ಅಂದಮೇಲೆ ಅವರಲ್ಲೇ ಅವ್ರ ಮಾತಿ ಬೆಲೆ ಇರುತ್ತೆ. ಭಾಗವತ ಎಷ್ಟು ಓದಿದ್ದಾರೆ ಅವು ಓದೋದಕ್ಕೊಳ್ಳೆ ಆಧಾರ ಬರುತ್ತೆ. ಆ ದೃಷ್ಟಿಯಿಂದ ಇಷ್ಟೆಲ್ಲ ಯಾತಕ್ಕೆ ಹೇಳ್ತಿರೋದು? ಈ ಪ್ರಶ್ನೆ ಹಾಕ್ಕೊಂಡು ಧ್ರುವಾದಿಗಳ ಕಥೆ ಹೇಳಿಬಿಟ್ರಿ, ದೇವ್ರ ಕಥೆನೇ ಬರಲಿಲ್ಲ ಅಂತ ಕೇಳಿದರೆ, ಧ್ರುವಾದಿಗಳ ಕಥೆನೂ ದೇವ್ರ ಮಹಿಮೆಯಲ್ಲೇ ಪರ್ಯವಸಾನ ಆದರೆ ಓದಲೇಬೇಕು ಅದನ್ನು, ಅದು ಇಂಪಾರ್ಟೆಂಟ್. ಹರಿರೇವ ಪುನಃ ಪುನಃ ಪಠಿತಃ ಇತಿ ನ ಕೋಪಿ ವಿರೋಧಃ ಇತಿ. ಯಾ ನಿರ್ವೃತಿ ತನುಕೃತಾಂ ತವ ಪಾದ ಪದ್ಮ ಧ್ಯಾನಾತ್ ಅವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾಭೂತ್ ಕಿಂವಂತ ಕಾಶಿ ಲುಲಿತಾತ್ ಪತತಾಂ ವಿಮಾನಾತ್. ಇದು ಯಥಾ ಪ್ರಕಾರ ಧ್ರುವರಾಜ ಮಾಡತಕ್ಕಂಥ ಸ್ತೋತ್ರದಲ್ಲಿ ಬರೋ ಭಾಗ ಇದು. ಯಾ ನಿರ್ವೃತಿ ತನುಭೃತಾಂ ತವ ಪಾದಪದ್ಮ ಧ್ಯಾನಾತ್ ಭವಜ್ಜನ ಕಥಾಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾಭೂತ್ ಕಿಂವಂತ ಕಾಶಿ ಲುಲಿತಾತ್ ಪತತಾಂ ವಿಮಾನಾತ್. ಪರಮಾತ್ಮ ತನುಭೃತಾಂ ಈ ಜೀವಿಗಳಿಗೆ ತವ ಪಾದಪದ್ಮ ಧ್ಯಾನಾತ್ ನಿನ್ನ ಪಾದಪದ್ಮಗಳನ್ನು ಧ್ಯಾನ ಮಾಡಿದಾಗ ಯಾ ನಿರ್ವೃತಿ ಏನು ಆನಂದವಾಗುತ್ತಲ್ಲ ವಾ ಅಥವಾ ಭವಜ್ಜನ ಕಥಾಶ್ರವಣೇನ ಯಾ ನಿರ್ವೃತಿ ನಿನ್ನ ಭಕ್ತಜನಗಳ ಕಥೆ ಕೇಳಿದಾಗ ಏನು ಆನಂದ ಆಗುತ್ತಲ್ಲ ಸಾ ಬ್ರಹ್ಮಣಿ ಸ್ವಮೇಮೇನ್ಯಪಿ ನಾಥ ಮಾಭೂತ್ ಅಂಥ ಒಂದು ಆನಂದ ಮೋಕ್ಷದಲ್ಲೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ದೇವರ ಕಥೆ ಕೇಳಿದಾಗ ಆಗ ಆನಂದ, ದೇವರ ಭಕ್ತರ ಕಥೆ ಕೇಳಿದಾಗ ಆನಂದ, ಮೋಕ್ಷದಲ್ಲೂ ಆಗೋದಿಲ್ಲ ಅಂದಮೇಲೆ ಇನ್ನು ಕಿಂ ಅಂತಕಾಶಿ ಲುಲಿತಾತ್ ಪತತಾಂ ವಿಮಾನಾತ್. ಸ್ವರ್ಗದಲ್ಲಾಗತ್ತಾ? ಸ್ವರ್ಗ ಏನದು? ಅಂತಕಾಶಿ ಲುಲಿತಾತ್ ಪತತಾಂ ವಿಮಾನಾತ್. ಅವ್ರ ಕಾಲ ಮುಗಿದಷ್ಟು ದಪ್ಪಂತ ಅಲ್ಲಿಂದ ಬಿಡ್ತಾರೆ, ಮೋಕ್ಷಕ್ಕೆ ಹೋದರೆ ವಾಪಸ್ ಬರೋದಿಲ್ಲ. ಅಂಥ ಸುಖಕ್ಕಿಂತ ಯಾವ ಸುಖ ದೊಡ್ಡದಂತೆ? ಶ್ರವಣಾದಿಗಳ ಮಹತ್ವ ಭಾರಿ ದೊಡ್ಡ. ದೇವ್ರ ಕಥೆ ಕೇಳೋದು, ದೇವ್ರ ಭಕ್ತರ ಕಥೆ ಕೇಳೋದು ಭಾರಿ ಮುಖ್ಯ. ಇದು ಅರ್ಥ ಮಾಡಿಕೊಂಡ್ರೆ ಆಗಲೇ ಭಕ್ತಿ ಬರೋದಾಗ, ವಿದ್ಯೆ ಬರೋದು ಬೇರೆ ಭಕ್ತಿ ಬರೋದು ಬೇರೆ. ಅಂತ ಮಹಾನುಭಾವರು ಬರೆದಾಗ ಓದೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ರಾಘವೇಂದ್ರ ವಿಜಯ ಓದಿರು, ಪರಿಮಳ ಓದಿದರೆ ಎಷ್ಟು ಸದ್ಯ ಬರುತ್ತಾಗ, ರಾಯರು ಯಾರು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಓದಿದರೆ ಏನಾಗುತ್ತಾಗ, ಪ್ರಯೋಜನಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲೇ ಮಂತ್ರ ಋಷಿ ಛಂದಸ್ಸು ತಿಳ್ಕೊಳ್ಳದೆ ಓದಿದರೆ ಮನುಷ್ಯ ಹಾಳಾಗಿ ಹೋಗ್ತಾನೆ ಅಂತ ಯಾತಕ್ಕೆ ಹೇಳಿದರು? ಸರಿಯಾಗಿ ನ್ಯಾಯ ಸಲ್ಲಿಸಕ್ಕೆ ಬರೋದಿಲ್ಲ ಅವ್ರ ಗ್ರಂಥಗಳಿಗೆ. ಸರಿಯಾಗಿ ನ್ಯಾಯ ಸಲ್ಲಿಸಕ್ಕೆ ಬರೋದು ಯಾವಾಗ? ಅವ್ರು ಯಾರಂತೂ ಗೊತ್ತಾದರೆ. ಇಷ್ಟೊತ್ತು ಆಪ್ತಿ ನಿಶ್ಚಯ ಓದಿದ್ದೇನು ಆವಾಗ? ವಕ್ತರಾನುಕೂಲ್ಯ ವಕ್ತ ಅಷ್ಟೇ ಹೇಳ್ಕೊಂಡ್ಬಿಟ್ಟು ಅದು ತಿಳ್ಕೊಳ್ಳೋದೆ ಹೋದರೆ ಏನು ವಕ್ತರಾನುಕೂಲ ಏನು ತಿಳ್ಕೊಂಡಾಗಾಯ್ತು? ಏನಿಲ್ಲ. ಮತ್ತು ಎಷ್ಟೋ ಜನ ಪುಸ್ತಕ ಬರೀತಾರೆ, ಮುನ್ನುಡಿ ಬರೀತಾರೆ, ಆ ಥರ ಬಗ್ಗೆ ಏನೇನೂ ಇರೋದಿಲ್ಲ ಅದ್ರ ಬಗ್ಗೆ, ಆ ಥರ ಬಗ್ಗೆ ತಿಳಿತಿಲ್ಲ. ಯಾಕೆ ಅಂತ ಕೇಳಿದರೆ ಅವ್ರಿಗೆ ಆ ಥರ ಇಲ್ಲದೆ ಹೋದರೂ ಹೋಯ್ತು, ಗೊತ್ತಿಲ್ಲದೆ ಹೋದರೂ ಹೋಯ್ತು. ತಪ್ಪದು, ಪುಸ್ತಕದ ಬಗ್ಗೆ ಬರೀತಾರೆ, ಅಲ್ಲಿ ಅವ್ರಿಗೆ ಬಿಟ್ಟುಬಿಟ್ರೆ ದೊಡ್ಡ ಅನ್ಯಾಯ ಮಾಡಿದಾಗಾಯ್ತು ಅವ್ರಿಗೆ. ಅದು ಎಷ್ಟು ಪುಸ್ತಕ ಬರೀತಾರೆ, ಎಲ್ಲಿ ಅವರು, ತಂದೆ ತಾಯಿಗಳು ಯಾರು, ಅವ್ರ ಹಿನ್ನೆಲೆ ಏನು, ಶಿಷ್ಯವರ್ಗ ಏನು, ಗ್ರಂಥ ಏನು ಬರೆದಿದ್ದಾರೆ, ಅದಿಷ್ಟು ಓದಿದಾಗ ಅಪ್ಪ ನೂರಾರು ಗ್ರಂಥ ಬರೆದವರು ವಿಜಯೇಂದ್ರ ಸ್ವಾಮಿಗಳು ಅಂತ ಹೇಳಿದಾಗ ಅವ್ರಿಗಂತ ಒಂದು ಗ್ರಂಥಕ್ಕೂ ಎಷ್ಟು ಮಹತ್ವ ಬರುತ್ತಾಗ. ಆ ರೀತಿ ಎಲ್ಲ ಯೋಚನೆ ಮಾಡಿ, ಕ್ವಾಲಿಫಿಕೇಶನ್ ಜಾಸ್ತಿ ಇದ್ದಷ್ಟು ಕೂಡ ಅವನ ಬಗ್ಗೆ ನಾವು ಆಧಾರ ಹುಟ್ಟುತ್ತಲ್ಲ, ಆ ರೀತಿಯಾಗಿ ಅದನ್ನು ತಿಳಿಸಕ್ಕೆ ಹೇಳ್ತಾರೆ. ಭವಜ್ಜನ ಕಥಾಶ್ರವಣೇನ ವಾಸ್ಯ, ಇನ್ನು ಜನಗಳ ಕಥಾಶ್ರವಣ ಮಾಡಿದಾಗ ಏನು ಭಕ್ತಿ ಆನಂದ ಆಗುತ್ತಲ್ಲ, ನಿರ್ವೃತ್ತಿ ಅಂದರೆ ಆನಂದ, ಅದು ಮೋಕ್ಷದಲ್ಲೂ ಆಗೋದಿಲ್ಲ ಸ್ವರ್ಗದಲ್ಲೂ ಆಗೋದಿಲ್ಲ ಅಂತ ಹೇಳಬೇಕಂತ ಕೇಳಿದ್ವಿ. ಕಿಂಚ ಕೇಶಾಂಚಿತ್ ಭಾಗವತಾನಂ ಆಜರಾದ ಕಥಾಶ್ರವಣ ಮಾತ್ರೇಣ ಮುಕ್ತೇರಪಿ ಅಧಿಕ ಆನಂದೋ ಭವತಿ. ದೊಡ್ಡವರ ಕಥೆ ಸೋದ್ವಿಜಾರಿಗಳನ್ನು ಓದ್ತಾ ಇದ್ರೆ ಎಷ್ಟು ಖುಷಿಯಾಗತ್ತೆ. ಆದಿರಾಜ ಕಥಾಶ್ರವಣ ಮಾತ್ರೇಣ, ಆದಿರಾಜರು ಅಂದರೆ ಇವರೆಲ್ಲ, ಆದಿರಾಜರು ಅಂದರೆ ಸ್ವಾಯಂಭೋಭನು ಮೊದಲಾದವರೆಲ್ಲ ಆದಿರಾಜರುಗಳು, ಪ್ರಿಯವ್ರತ ರಾಜ, ಉತ್ತಾನಪ ರಾಜ, ಧ್ರುವ ಮೊದಲಾದವರು ಆದಿರಾಜರು ಅಂತ ಕರೀತಾರೆ. ಮುಕ್ತೇರಪಿ ಅಧಿಕ ಆನಂದೋ ಭವತಿ ತಥಾ ತನ್ ಮಹಿಮಾಶ್ರವಣೇನ ಪ್ರೀತೋ ಭಗವಾನ್ ಅನುಗೃಹಾತಿ ಚ. ಅವರು ತನ್ನ ಮಹಿಮೆ ಕೇಳಿದರೆ ದೇವರಿಗೆ ಎಷ್ಟು ಆನಂದವಾಗುತ್ತೋ, ತನ್ನ ಭಕ್ತರ ಮಹಿಮೆ ಇನ್ನೂ ಆನಂದ ಜಾಸ್ತಿ ಆಗುತ್ತದೆ. ಆದ್ದರಿಂದ ಅನುಗೃಹಾತಿ ಚ ಇತ್ಯಥ ಆನಂದಾದಿ ಪ್ರಾಪ್ತಯೇ ಕುತ್ರಚಿತ್ ತತ್ ಕಥಾವರ್ಣನವಿತಿ ಭಾವೇನಾಹಾ. ಆದ್ದರಿಂದನೇ ವಿಶೇಷ ಆನಂದಾದಿಗಳಾಗಲಿ ಅಂತಾನೆ ಭಕ್ತರ ಕಥೆ ಹೇಳೋದು ಅಂತ ತಿಳಿಸ್ತಾರೆ. ಹೀಗಾಗಿ ಭಕ್ತರ ಕಥೆ ಕೇಳಿದ್ದೆಲ್ಲ ನಿರರ್ಥಕ ಅಂತ ತಿಳಿಬಾರದು ಅಂತ ಅರ್ಥ. ಯಾ ನಿರ್ವೃತಿ ರೀತಿ ಹೇ ನಾಥ ಅವಭವತೋ ಜನಾನಾಂ ಭಾಗವತಾನಾಂ ಕಥಾಶ್ರವಣೇನ ತನುಭೃತಾಂ ಕೇಶಾಂಚಿತ್ ಯಾ ನಿರ್ವೃತಿ. ಎಲ್ಲರಿಗೂ ಅಲ್ಲ, ಯಾರು ಜನಗ ಎಲ್ಲ ಜೀವಿಗಳಿಗೆ ಆನಂದ ಆಗೋದಿಲ್ಲ, ಯೋಗ್ಯರಿಗೆ ಮಾತ್ರ ಆಗೋದು. ಸ್ಯಾತ್ ಭವೇತ್ ಸಾ ಅನ್ಯೇಷಾಂ ತನುಭೃತಾಂ ಭವತ್ಕಥಾ ಶ್ರವಣೇನಾಪಿ ನ ಭವೇತ್. ನಿನ್ನ ಕಥಾಶ್ರವಣ ಎರಡು ರೀತಿ ಅರ್ಥ ಮಾಡಿಬಿಡ್ತಾರೆ. ನಿನ್ನ ಕಥೆ ಕೇಳಿದಾಗ ಏನು ಆನಂದ ಆಗುತ್ತೆ, ಮತ್ತು ನಿನ್ನ ಭಕ್ತರ ಕಥೆ ಹೇಳಿದಾಗ ಏನಾಗುತ್ತೆ, ಅದು ಭಾರಿ ದೊಡ್ಡದು ಅಂತ ಒಂದು ಅರ್ಥ. ಅದು ಇನ್ನೊಂದು ಅರ್ಥ ಏನು ಮಾಡಿಬಿಟ್ರು ಪರಮಾತ್ಮ, ನಿನ್ನ ಭಕ್ತರ ಕಥೆ ಕೇಳಿದಾಗ ಆನಂದ ಆಗುತ್ತಲ್ಲ, ಅದು ಇನ್ಯಾರ ಕಥೆ ಕೇಳಿದ್ರೆ ಅಷ್ಟು ಆನಂದ ಆಗೋದಿಲ್ಲ. ಅನ್ಯೇಷಾಂ ತನುಭೂತಾಂ ಭವತ್ ಕಥಾ ಶ್ರವಣೇನಾಪಿ ನ ಭವೇತ್. ಅಂದರೆ ಬೇರೆಯವರಿಗೆ ನಿನ್ನ ಕಥೆ ಕೇಳಿದರೂ ಆಗೋದಿಲ್ಲ, ನಿನ್ನ ಭಕ್ತರ ಕಥೆ ಕೇಳಿದಾಗ ಹೆಚ್ಚು ಆನಂದ ಆಗುತ್ತೆ, ಯಾಕೆ ನಿನ್ನ ಭಕ್ತಿ ಜಾಸ್ತಿ ಬರೋದರಿಂದ ಅಂತ ತಾತ್ಪರ್ಯ. ಯಾಚ ನಿರ್ವೃತಿ ಅನ್ಯೇಷಾಂ ಭವತ್ಕಥಾ ಶ್ರವಣೇನ ಸ್ಯಾತ್ ಸಪರೇಷಾಂ ತವ ಪಾದಪದ್ಮ ಧ್ಯಾನಾದಪಿ ಮಾಭೂತ್. ಯಾವ ನಿನ್ನ ಕಥೆ ಕೇಳಿದಾಗ ಏನು ಆನಂದ ಆಗುತ್ತಲ್ಲ, ಅದು ನಿನ್ನ ಧ್ಯಾನ ಮಾಡಿದಾಗಲೂ ಆಗೋದಿಲ್ಲ, ಯಾಕೆ ಧ್ಯಾನಕ್ಕಿಂತ ಶ್ರವಣ ಹೆಚ್ಚು ಎಫೆಕ್ಟಿವ್ ಅದು. ಯಾ ನಿರ್ವೃತಿ ಪರೇಷಾಂ ತವ ಪಾದಪದ್ಮ ಧ್ಯಾನಾತ್ ಸ್ಯಾತ್ ಸಾ ಕ್ವಚಿತ್ ಪುಂಸಿ ಶ್ರೇ ಮಹಿಮ್ನಿ ಜ್ಞಾನಾನಂದಾದಿ ರೂಪೇ ಸ್ಥಿತೇ ಮುಕ್ತೇ ಬ್ರಹ್ಮಣಿ ಜೀವೇ ಅಧಿಕಾರಿ ವಿಶೇಷೇ ಮಾಭೂತ್. ಕೆಲವರಿಗೆ ನಿನ್ನ ಪಾದಪದ್ಮ ಧ್ಯಾನ ಮಾಡಿದಾಗ ಏನು ಆನಂದ ಆಗುತ್ತಲ್ಲ, ಅದು ಮುಕ್ತಿಯಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇತಿ ಯದಾ ತದಾ ಅಂತಕಸ್ಯ ಮೃತ್ಯೋಹೋ ಅಸಿನ ಖಡ್ಗೇನ ಲುಲಿತಾತ್ ವಿಮಾನಾತ್ ತುಂಡು ಮಾಡಲ್ಪಡ್ತಕ್ಕಂಥ ವಿಮಾನದಿಂದ ಪತತಾಂ ಸ್ವರ್ಗಿಣಾಂ ಕೆಳಬಿಡತಕ್ಕಂಥ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಸನುಭೃತಾಂ ಜೀವಿಗಳಿಗೆ ಕೇವಲ ದೇಹಧಾರಿಣಾಂ ಸಾ ನಿರ್ವೃತಿ ಮಾಭೂತಿ ಕಿವು ವಾಚ್ಯಮಿತಿ. ಅವರಿಗೆ ಆನಂದ ಇಷ್ಟ ಆಗೋದಿಲ್ಲ ಅಂತ ಹೇಳಬೇಕಾ, ಹೇಳೋ ಕಾರಣನೇ ಇಲ್ಲ. ಅನೇಕ ವಿಭಾಗಗಳನ್ನು ಮಾಡಿದರಿಲ್ಲ. ಒಂದು ಭಾಗ ಏನು, ಹೇ ನಾಥ ಭವತೋ ಜನಾನಾಂ ಭಾಗವತಾನಾಂ ಕಥಾಶ್ರವಣೇನ ತನುಭೃತಾಂ ಕೇಶಾಂಚಿತ್. ಅನೇಕ ವರ್ಗದ ಭಕ್ತರಿರ್ತಾರೆ. ಯಾ ನಿರ್ವೃತಿ, ಒಂದು ವರ್ಗ ಎಂಥದ್ದದು, ಭಗವದ್ಭಕ್ತ ಕಥಾಶ್ರವಣವನ್ನು ಆನಂದ ಪಡ್ತಾರೆ. ಅಂಥ ಆನಂದ ಸಾ ಅನ್ಯೇಷಾಂ ತನುಭೃತಾಂ ಭವತ್ಕಥಾಶ್ರವಣೇನಾಪಿ ನ ಭವೇ. ಉಳಿದವರು ನಿನ್ನ ಕಥೆ ಕೇಳಿದ್ರೆ ಅಷ್ಟು ಆನಂದ ಆಗೋದಿಲ್ಲ, ಭಕ್ತರ ಕಥೆ ಕೇಳಿದ್ರೆ ಭಾರಿ ಆನಂದವಾಗುತ್ತೆ ಅಂತ ಹೇಳ್ತಾರೆ. ಯಾಚ ನಿರ್ವೃತಿ ಅನ್ಯೇಷಾಂ ಭವತ್ಕಥಾ ಶ್ರವಣೇನ ಸ್ಯಾತ್, ಯಾಕಂದರೆ ನಿನ್ನ ಕಥೆ ಕೇಳಿದ ಭಾರಿ ಆನಂದವಾಗುತ್ತಲ್ಲ. ಸಾ ಅಪರೇಷಾಂ ತವ ಪಾದಪದ್ಮ ಧ್ಯಾನಾದಪಿ ಮಾಭೂತ್, ಅವರಿಗೆ ಧ್ಯಾನಕ್ಕಿಂತ ಅದೇ ಭಾರಿ ದೊಡ್ಡದು. ಪರಮಾತ್ಮನ ಕಥೆ ಹೇಳೋದು ಕೇಳೋದಿದೆಯಲ್ಲ, ಆ ಧ್ಯಾನ ಮಾಡೋದಕ್ಕಿಂತ ಭಾರಿ ಎಫೆಕ್ಟಿವ್ ಕೆಲವರಿಗೆ. ಯಾ ನಿರ್ವೃತಿ ಪರೇಷಾಂ ತವ ಪಾದಪದ್ಮ ಧ್ಯಾನಾತ್ ಸ್ಯಾತ್, ಯಾಕಂದರೆ ಪಾದಪದ್ಮ ಧ್ಯಾನ ಏನು ಆನಂದವಾಗುತ್ತಲ್ಲ. ಸಾ ಕ್ವಚಿತ್ ಪುಂಸಿ ಶ್ರೇ ಮಹಿಮ್ನಿ ಜ್ಞಾನಂದಾದಿ ರೂಪೇ ಸ್ಥಿತಿಯ ಮುಕ್ತಿಯೇ ಬ್ರಹ್ಮಣಿ ಜೀವೇ ಅಧಿಕಾರಿ ವಿಶೇಷೇ ಮಾಭೂತ್. ಅವರಿಗೆ ಮುಕ್ತಿಯಲ್ಲೂ ಅಂತ ಆನಂದ ಆಗಲಿಲ್ಲ. ಪಾದಪದ್ಮ ಧ್ಯಾನ ಮಾಡೋರು ಕೆಲವರು, ಭಕ್ತಜನ ಕಥಾಶ್ರವಣ ಮಾಡೋರು ಕೆಲವರು, ಭಗವತ್ ಕಥಾಶ್ರವಣ ಮಾಡೋರು ಕೆಲವರು, ಮೋಕ್ಷಕ್ಕೆ ಹೋದವರು ಕೆಲವರು, ಎಲ್ಲ ವಿಂಗಡಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಬ್ಬೊಬ್ಬರಿಗೆ ಒಂದು ವಿಶೇಷ ಆನಂದ ಆಗುತ್ತೆ ಒಂದೊಂದರಲ್ಲಿ. ಅಂತ ಆದ್ದರಿಂದ ಭಕ್ತರ ಕಥೆ ಆನಂದ ಭಾರಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಯಾವ ವಿವಾದನೂ ಇಲ್ಲ ಅಂತ ಹೇಳಿಬಿಟ್ಟು. ಅದೇ ರೀತಿ ಅದು ಇಷ್ಟೆಲ್ಲ ನಾಲ್ಕು ವರ್ಗದ ಜನ ಇರೆಲ್ಲ ಭಾರಿ ದೊಡ್ಡ ಒಳ್ಳೆಯವರು. ಇನ್ನು ನಿತ್ಯವಾದ ಮೋಕ್ಷ ಸುಖಕ್ಕಿಂತ ಬೇರೆ ಕಡೆ ಆನಂದ ಕಾಣ ಜನ ಇದ್ದಾರೆ ಅಂದಮೇಲೆ ಇನ್ನು ಅನಿತ್ಯವಾದ ಸ್ವರ್ಗದಲ್ಲಿ ಆನಂದ ಕಾಣಕ್ಕೆ ಸಾಧ್ಯ ಇದೆಯಾ ಅವರಿಗೆ? ಸಾಧ್ಯರೇ. ನಿತ್ಯಲೋಕವಾದ ಮೋಕ್ಷದಲ್ಲೂ ಕೂಡ ಭಗವತ್ ಕಥಾಶ್ರವಣ ಭಗವದ್ಭಕ್ತ ಕಥಾಶ್ರವಣದಿಂದ ಆಗ ಆನಂದ ಆಗೋದಿಲ್ಲ ಅಂದಮೇಲೆ ಇನ್ನು ಅನಿತ್ಯವಾದ ಸ್ವರ್ಗಾದಿ ಲೋಕಗಳು, ಇನ್ನು ಭಾರಿ ಅನಿತ್ಯವಾದ ಭೂಲೋಕಗಳು ಇಲ್ಲಾಗ್ತಕ್ಕಂಥ ಆನಂದ ಅದಕ್ಕೆ ಸಾಧ್ಯವಾಗ ಚಾನ್ಸಸ್ಸೇ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡು ಆನಂದದ ಪರಿಕಲ್ಪನೆ ಜನಕ್ಕೆ ಗೊತ್ತಿಲ್ಲ. ಈ ಕುಡಿಯೋದು ಆನಂದ, ತಿನ್ನೋದು ಆನಂದ, ಏನೇನು ಆನಂದ, ವಿಕೃತ ಆನಂದ. ಇವತ್ತಿನ ದಿವಸ ಯಾರು ಹೋಗ್ತಿದ್ರೆ ಅದು ತಳಿಬಿಡೋದು ಬೀಳಿಸ್ಬಿಡೋದು ಆನಂದ, ಅದೇ ಆನಂದ. ಕೆಲವರು ಹೊಡೆದಾಕೋದು ಆನಂದ, ಇದು ಆನಂದಗಳ ಇವೆಲ್ಲ ಕೂಡ ಅದು ಪೈಶಾಚಿಕ ಆನಂದ ಅಂತ ಕರೀತಾರೆ. ಅವೆಲ್ಲ ಇರಬಾರ್ದು, ನಿಜವಾದ ಆನಂದದ ಪರಿಕಲ್ಪನೆ ಇಲ್ಲಿ ಸಿಗುತ್ತೆ. ಯಥಾಹು ಎದ್ದೇಶ ಉಪರತ ದೇವಿ ಮಯಾ ವೈಶಾರದಿ ಮತಿ ಸಂಪನ್ನ ಏವೇತಿ ವಿದುಹು ಮಹಿಂನಿಸ್ವೇ ಮಹೀಯತೆ ಇತಿ. ಯದೇಷ ಉಪರತ ದೇವಿ ಮಾಯಾ, ಯಾವಾಗ ದೈವಿ ಮಾಯಾ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಈ ಮಾಯ ಹೋಯಿತು ಅಂದರೆ ಸಂಪನ್ನ ಏವೇತಿ ವಿದುರು ಮಹಿಮ್ನಿ ಸ್ವೇ ಮಹೀಯತೆ, ಅವರಿಗೆ ಮೋಕ್ಷ ಸಾಧನೆ ಆಯಿತು ಅಂತಲೇ ಅರ್ಥ. ಈ ಮಾಯೆ ಹೋಯಿತು ಅಂತ ಕೇಳಿದರೆ ಮೋಕ್ಷ ಸಿಕ್ಕಾಗಲೇ ಅಷ್ಟು ಖುಷಿ ಆಗುತ್ತೆ. ಈ ಮಾಯೆಯೊಳಗೆ ಇದ್ದಾಗ ಮಾತ್ರ ಏನು ಪ್ರಯೋಜನ ಇಲ್ಲ, ಆ ಡಿಸ್ಚಾರ್ಜ್ ಆಗಿಲ್ಲ ಹಾಸ್ಪಿಟ್ಲಿಗೆ, ಏನೇನು ಕೊಡ್ತಾರೆ 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 ಆನಂದ ಆಗೋದಿಲ್ಲ. ನೀವು ಡಿಸ್ಚಾರ್ಜ್ ಆಗ್ತೀವಿ ಅದು ಅದು ಆನಂದ ಇದೆ, ಯಾವುದಕ್ಕೂ ಅಲ್ಲ. ಸದ್ಯ ಮನೆಗೆ ಹೋಗ್ಬೋದು ಅಂತ ಹೇಳಿರ್ತಾರೆ, ಮನೆ ಸುಖ ಇದ್ರೆ ಎಲ್ಲರೂ ಇಲ್ಲೇ ಇಟ್ಬಿಡ್ತೀರಿ ಅಂದ್ರ ಪೈಕಿ ಮನೇಲಿ ಸರಿಯಾಗಿ ನೋಡ್ಕೊಳ್ಳೋ ಜನ ಇದ್ಬಿಟ್ರೆ ಹೋಗಕ್ಕೆ ಕಾಯ್ತಿರ್ತಾರೆ, ಹೌದಾ ಡಿಸ್ಚಾರ್ಜ್ ಮಾಡಿಬಿಡ್ತೀರಾ ಅಂತ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಏನು ಖುಷಿ ಆಗುತ್ತಲ್ಲ, ಸಂಸಾರದ ಬಿಡುಗಡೆ ಆಗಬೇಕಾದ್ರೆ ಅಷ್ಟು ಆನಂದ ಆಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮನೆ ಕಳಿಸಿಬಿಡ್ತಾರೆ, ಇನ್ನೂ ಸ್ವಲ್ಪ ಟ್ರೀಟ್ಮೆಂಟ್ ಇದೆ, ಮನೆಯಲ್ಲಿ ಇಲ್ಲಿರ್ಬೇಕಾದ್ರೆ ಮನೆಯಲ್ಲಿ ತಗೋ ಅಂತ ಹೇಳ್ತಾರೆ. ಅಪ್ರೋಸ್ಟೆಡ್ ಆದ್ರೆ ಬದುಕೋದು ಹಾಗೆ, ರೋಗ ವಾಸಿಯಾಗಿದೆ ಇನ್ನೂ ಸ್ವಲ್ಪ ಟ್ರೀಟ್ಮೆಂಟ್ ಇದೆ, ಆನಂದವನ್ನು ಹಾಕಿ ಎಷ್ಟು ಬೇಕು, ನಾರ್ಮಲ್ ಲೈಫ್ ಇನ್ನೂ ಸ್ವಲ್ಪ ಬೇಕು ಅಂತ ಕೇಳ್ತಾರಲ್ಲ, ಅಲ್ಲೇನು ಸ್ವಲ್ಪ ಸಾಧನೆ ಮಾಡಬೇಕಾಗಿದೆ, ಇನ್ನೂ ಸ್ವಲ್ಪ ಸ್ವಲ್ಪ ದಿವಸ ಓಡೋದು ಹಾರೋದೆಲ್ಲ ಮಾಡಬೇಡ ಸ್ವಲ್ಪ ದಿವಸ ಅಂತ ಹೇಳಿ ಕಳಿಸ್ತಾರೆ. ಆ ರೀತಿಯಲ್ಲಿ ಎರಡು ಹಂತ, ರೋಗ ವಾಸಿಯಾಗೋ ಹಂತ, ಮನೆಗೆ ಹೋಗಿ ಪೂರ್ತಿ ಆರೋಗ್ಯವಾಗೋ ಹಂತ, ಆ ರೀತಿಯಲ್ಲಿ ಅಪರೋಕ್ಷ ಜ್ಞಾನದ ಹಂತ, ಸಾಧನೆ ಪೂರ್ತಿಯಾಗೋ ಹಂತ, ಆನಂದವನ್ನು ಅದುವರೆಗೂ, ಆ ರೀತಿಯೆಲ್ಲ ವ್ಯತ್ಯಾಸವು. ಇನ್ನು ಸ್ವರ್ಗಾದಿಗಳನ್ನ ಮೋಡ್ಸ ಇದೆ ಅಂತ ಕರೆದೇ ಇಲ್ಲ, ಸ್ವರ್ಗಾದಿಗಳನ್ನು ದೊಡ್ಡ ಸಾಧನೆ ಶಾಸ್ತ್ರಗಳು ಕರೆಯೋದೇ ಇಲ್ಲ. ಅದರಲ್ಲಿ ಆಧುನಿಕರು ಸಣ್ಣ ಪುಟ್ಟ ಇದನ್ನೇ ಸಾಧನೆ ತಿಳ್ಕೊಂಡ್ಬಿಡ್ತಾರೆ, ಭೂಲೋಕದ ಸಾಧನೆಗಳನ್ನೇ ಭಾರಿ ದೊಡ್ಡದು ಅಂತ ತಿಳ್ಕೊಂಡ್ಬಿಡ್ತಾರಲ್ಲ, ಅದನ್ನು ನೋಡಬೇಕಿತ್ತು. ಎಂಥ ಭೂಲೋಕದ ಸಾಧನೆ ಆದರೂ ಕೂಡ 100 ವರ್ಷ ದಾಟ ಚಾನ್ಸಸ್ಸೇ ಇಲ್ಲ, ಗೊತ್ತಾಯ್ತಾ? ಅದು ಪರಮಾವಧಿ ಮತ್ತೆ ತಿಳಿದಿಲ್ಲ. ಆದರೆ ಸ್ವರ್ಗಲೋಕ ಎಲ್ಲ ಎಷ್ಟು ಗೊತ್ತೇನು, ಮಿನಿಮಮ್ ಕಲ್ಪಗಟ್ಟಲೆ ಯುಗಗಟ್ಟಲೆ ಅವೆಲ್ಲ ಕೂಡ ಎಷ್ಟೇ ಅನಿತ್ಯವಾದರೂ ಕೂಡ ಎಷ್ಟಿದೆ ಅದು ಕಲ್ಪಗಟ್ಟಲೆ ಯುಗಗಟ್ಟಲೆ. ಅದೇ ಅದೇ ಮೋಕ್ಷದ ಮುಂದೆ ಏನೋ ಅಲ್ಲ ಅಂತ ಕೇಳಿದಿಲ್ಲ, ಯಾವ ಲೆಕ್ಕಕ್ಕೆ ಬರುತ್ತೆ? ಇದೆಲ್ಲ ಗೊತ್ತಾದರೆ ವೈರಾಗ್ಯ ಏನಾಗುತ್ತಾಗ ಸಹಜವಾಗಿ ಬಂದಿಲ್ಲ. ಇದು ಗೊತ್ತಿದ್ದರೆ ಅದೆಲ್ಲ ಕಂಪ್ಯಾರಿಸನ್ ಇರಬೇಕು ಮುಂದೆ. ಎಷ್ಟೋ ಸುಮ್ಮನೆ ಖರ್ಚು ಮಾಡ್ತಾರೆ, ರಿಟೈರ್ಡ್ ಲೈಫ್ ಕಾನ್ಸೆಪ್ಟೇ ಇಲ್ಲ ಅವ್ರಿಗೆ, ಆಮೇಲೆ ಮಣ್ಣು ತಿಂತೀಯನಯ್ಯ ಸ್ವಲ್ಪ ಸೇವ್ ಮಾಡು ಅಂತ ಹೇಳ್ತಾರೆ. ಯಾಕಂದರೆ ವಿರೋಧ ಖರ್ಚು ಮಾಡಿ ಸಾಲನೂ ಮಾಡಿಬಿಟ್ಟಿರ್ತಾರೆ, ಜೊತೆಗೆ ಸಂಬಳದ ಎಲ್ಲ ಖರ್ಚು ಮಾಡಿ ಸಾಲನೂ ಮಾಡ್ಕೊಂಡಿದ್ದರೆ ಮುಂದೆ ಗತಿಯನ್ನೆಂದು ಆ ರೀತಿ ಯೋಚನೆ ಮಾಡ್ತಾರಲ್ಲ. ಹಾಗೆ ರಿಟೈರ್ಡ್ ಲೈಫಿನ ಬಗ್ಗೆ ಯೋಚನೆ ಮಾಡದೆ ಹೋದರೆ ಒಂದು ದಡ್ಡ ಹೇಗಾಗ್ತಾನೋ, ಪೋಸ್ಟ್ ಆಫ್ಟರ್ ಡೆತ್ ಇದೆಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದವರು ಭಾರಿ ದೊಡ್ಡನಾಗ್ತಾರೆ. ಮುಂದೆ ಜೀವ ಇದೆ ಅಂದಮೇಲೆ ಅದು ಸಾಧನೆ ಮಾಡ್ಕೋಬೇಕಲ್ಲ, ಅದೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಯಾವಾಗ ಸಾಧ್ಯ ಅದು? ಈ ಸ್ವರ್ಗ, ದ್ವೈಹಿಕ ಲೋಕ, ಭೂಲೋಕ, ಸ್ವರ್ಗಲೋಕ, ಏನಿನ ಲೋಕಗಳು, ಮೋಕ್ಷ, ದೇವ್ರ ಕಥೆ ಕೇಳೋದು, ಇದರೆಲ್ಲ ಗ್ರೇಡೇಷನ್ ಇದೆಲ್ಲ ಕೂಡ. ಅದು ತಿಳ್ಕೊಂಡವರಿಗೆ ನಿಜವಾದ ಅರ್ಥದಲ್ಲಿ ಸಾಧನೆ ಮಾಡೋಕ್ಕೆ ಬರುತ್ತೆ. ಇತಿ ಕೌಶಾರ ವಾಖ್ಯಾತವಾಶ್ರಿತ್ಯ ಭಗವತ್ ಕಥಾಂ ಕ್ಷತ್ತಾನಂದಂ ಪರಂ ಲೇಭೇ ಮಹಾಭಾಗವತೋ ನೃಪ. ಅದಕ್ಕೆ ಇತಿ ಕೌಶಾರವಾಖ್ಯಾತಂ, ಮೈತ್ರಿಯರು ಹೇಳಿದಂತಹ ಕಥೆಯನ್ನು ಆಶ್ರಿತ್ಯ ಭಗವತ್ ಕಥಾಂ, ಭಗವಂತನ ಕಥೆಯನ್ನು ಕೇಳಿ, ಕ್ಷತ್ತ ವಿದುರ, ಕ್ಷತ್ತ ಅಂದರೆ ವಿದುರ, ಆನಂದಂ ಪರಂ ಲೇಭೆ, ಭಗವದ್ಭಕ್ತರ ಕಥೆ ಕೇಳಿ, ಭಗವಂತನ ಕಥೆ ಕೇಳಿ, ಮಹಾಭಾಗವತಃ ಕ್ಷತ್ತ, ಮಹಾಭಾಗವತನಾದ ವಿದುರ ಆನಂದಪಟ್ಟ. ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಉದ್ದಾಮ ಯಶಸಾಂ ಸತಾಂ ಉಪಶ್ರುತ್ಯ ಭವೇನ್ ಮೋದಃ ಶ್ರೀವತ್ಸಾಂಕಸ್ಯ ಕಿಂ ಪುನಃ. ಎಷ್ಟು ಅಪೂರ್ವ ಮಾತದು. ಅನ್ಯೇಷಾಂ ಪುಣ್ಯಶ್ಲೋಕಾನಾಂ, ಬೇರೆ ಪುಣ್ಯಶ್ಲೋಕ ಜನ ಇದ್ದಾರೆ, ಅದು ಎಂಥವ್ರು ಉದ್ದಾಮ ಯಶಸಾಂ ಸತಾಂ, ಬರೀ ಶ್ರೇಷ್ಠ ಕೀರ್ತಿಶಾಲಿಗಳಾದ ಮಹಾನುಭಾವರು, ಅವರ ಉಪಶ್ರುತ ಅವರ ಕಥೆಯನ್ನು ಉಪಶ್ರುತ್ಯ ಕೇಳಿದ್ರೇನೆ ಭವೇನ್ ಮೋದಃ, ಎಷ್ಟು ಆನಂದವಾಗುತ್ತೆ. ಶ್ರೀವತ್ಸಾಂಕಸ್ಯ ಕಿಂ ಪುನಃ, ಶ್ರೀವತ್ಸಾಂಕನಾದ ಶ್ರೀಹರಿಯ ಕಥೆ ಕೇಳಿದ್ಮೇಲೆ ಕೇಳಬೇಕಂತ ಹೇಳ್ತಾರೆ. ಭಗವದ್ಭಕ್ತರಾದವರ ಕಥೆ ಕೇಳಿದರೆ ಆನಂದ ಕೊಡಬೇಕಾದ್ರೆ ಇನ್ನು ಸಾಕ್ಷಾತ್ ಶ್ರೀವತ್ಸಾಂಕನಾದಂಥ ಶ್ರೀಹರಿಯ ಕಥೆ ಕೇಳಿದಾಗ ಆನಂದ ಆಗುತ್ತೆ ಅಂತ ಹೇಳಬೇಕಾ ಅಂತ ಕೇಳಿದ್ರು. ಇದರಲ್ಲಿ ಭಕ್ತರ ಕಥೆಯಿಂದ ಆನಂದವಾಗುತ್ತೆ ಅನ್ನೋ ಅಂಶಕ್ಕೆ ಒತ್ತು ಕೊಟ್ಟರು. ತದನೇನ ವೈರಾಗ್ಯಸ್ಯ ಜ್ಞಾನಾದಿ ಶುಭ ಗುಣ ಸ್ಥಿರೀಕರಣ ಹೇತುತಯಾ ಮಹಾಪುರುಷಾರ್ಥ ಸಾಧನತ್ವೇನ ಸಕಲ ಭಾಗವತೋತ್ತಮೈ ಸ್ವೀಕೃತತ್ವೇನ ಚ ಅವಶ್ಯಂ ತತ್ರ ಅವಹಿತೈಹಿ ಭಾವ್ಯಂ ಇತಿ ಸೂಚನೇನ ಸಕಲ ಭಾಗವತ ಧರ್ಮಾಣಾಂ ಪೀಠರೂಪೋ ಅತಏವ ಆದಿಮೋ ಗುಣೇಷು ಅಸಂಗ ರೂಪೋ ವೈರಾಗ್ಯ ಅಪರ ಪರ್ಯಾಯೋ ಭಾಗವತ ಧರ್ಮ ಸೂಚಿತೋ ಭವತಿ. ತದನೇನ, ಇಷ್ಟೊತ್ತು ವೈರಾಗ್ಯ ಪ್ರಕರಣ ಹೇಳಿದ್ರಿಂದ ಏನಾಯಿತು? ಇದಿಷ್ಟು ವೈರಾಗ್ಯ ಪ್ರಕರಣ ಇತ್ತು. ವೈರಾಗ್ಯಸ್ಯ ಜ್ಞಾನಾದಿ ಶುಭಗುಣ ಸ್ಥಿರೀಕರಣ ಹೇತುತಯ, ಬಹಳ ಇಂಪಾರ್ಟೆಂಟ್. ಜ್ಞಾನಾದಿ ಶುಭಗುಣ ಸ್ಥಿರೀಕರಣ ಹೇತುತಯ, ಜ್ಞಾನ ಮೊದಲಾದಂತಹ ಶುಭಗುಣ ಕಲ್ಯಾಣ ಗುಣಗಳನ್ನು ಸ್ಥಿರೀಕರಣ ಮಾಡತಕ್ಕಂಥ ಸಾಧನ ವೈರಾಗ್ಯ. ವೈರಾಗ್ಯ ಇದ್ದವರಿಗೆ ಜ್ಞಾನ ಭಕ್ತಿಗಳೇನಾಗುತ್ತೆ, ಇನ್ನು ಹೆಚ್ಚು ದೃಢವಾಗುತ್ತೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೋಬೇಕು. ವೈರಾಗ್ಯವಿಲ್ಲದೆ ಹಸಿವಿದ್ದಷ್ಟು ಊಟ ಮಾಡಿದಾಗೆ, ಸ್ವಲ್ಪ ಇದ್ದರೆ ಊಟಕ್ಕೆ ಕೇಳಿದ್ರೆ ಫಲಹಾರ ಮಾಡಿಬಿಡಿ ಸಾಕು ಅಂತಾರೆ, ಜಾಸ್ತಿ ಊಟ ಮಾಡೋಕ್ಕಾಗೋದಿಲ್ಲ. ಭಾರಿ ಹಸಿವಿದ್ರೆ ಜಾಸ್ತಿ ಅಡುಗೆ ಮಾಡಿ ಅಂತ, ಭಾರಿ ಚೆನ್ನಾಗಿ ಮಾಡಿ, ಸಾಮಾನು ಬೇಕಾದ್ರೆ ಕಾಯ್ತೀನಿ ಅದು ಮಾಡಿ ಅಂತ ಹೇಳ್ತಾರೆ. ಆ ಟೈಪ್. ಅದಕ್ಕಾಗಿ ವೈರಾಗ್ಯ ಇದ್ದವನಿಗೆ ಜ್ಞಾನಾದಿ ಶುಭಗಣಗಳು ಸ್ಥಿರವಾಗೋ ಹಾಗೆ ವೈರಾಗ್ಯ ಇಲ್ಲದವರಿಗೆ ಆಗೋದಿಲ್ಲ. ಮಹಾಪುರುಷಾರ್ಥ ಸಾಧನತ್ವೇನ ಸಕಲ ಭಾಗವತೋತ್ತಮೈಹಿ, ಅದಕ್ಕೇನೆ ವೈರಾಗ್ಯ ಎಂಬುದೇನದು, ಮಹಾಪುರುಷಾರ್ಥ ಸಾಧನ ಸಕಲ ಭಾಗವತೋತ್ತಮೈಹಿ ಸ್ವೀಕೃತತ್ವೇನ ಚ. ಅದಕ್ಕೆ ಮತ್ತಿನ್ನೊಂದು ಕಾರಣ, ಸಕಲ ಭಾಗವ ಯಾರು ವೈರಾಗ್ಯ ಇಲ್ಲದ ಒಬ್ಬರಾರು ಭಗವದ್ ಭಕ್ತರು ಕಂಡಿದ್ದೀರಾ ಅಂತ ಹೇಳ್ತಾರೆ. ಎಲ್ಲರೂ ವೈರಾಗ್ಯ ಇದ್ದವರೇನೆ, ಇಲ್ಲದ್ರೆ ಏನಾಗ್ತಿತ್ತು? ಕೆಲವರು ವೈರಾಗ್ಯ ಇಲ್ಲದೆ ಹೋಗಿದ್ರೆ ಭಕ್ತರಲ್ಲಿ ಎರಡು ವಿಧ, ವೈರಾಗ್ಯ ಇರೋ ಭಕ್ತರು ಇಲ್ಲದೇ ಇರೋ ಭಕ್ತರು ಎರಡು ಭಾಗ ಮಾಡ್ಬೋದಾಗಿತ್ತು. ಗೊತ್ತಾಯ್ತಾ? ನಿಜವಾಗ್ಲೂ ಭಕ್ತರಲ್ಲಿ ಏನಿದೆ, ಒಂದೇ ವಿಧ. ಎಲ್ಲರಲ್ಲೂ ಏನು ಕಾಮನ್ ಫ್ಯಾಕ್ಟರು? ವೈರಾಗ್ಯ. ಸ್ವಲ್ಪ ದೊಡ್ಡವರಾಗಿಬಿಟ್ರೆ ಅವರ ವೈರಾಗ್ಯ ಇನ್ನೂ ಜಾಸ್ತಿ ಇರುತ್ತೆ. ದೊಡ್ಡವ್ರು ಇನ್ನೂ ಜಾಸ್ತಿ ಊಟ ಮಾಡಿದ್ರೆ ಹಚ್ಚು ಜಾಸ್ತಿ ಆಗಿರ್ಬೇಕಲ್ಲ ಆ ಟೈಪ್. ಅದಕ್ಕಾಗಿ ಸಕಲ ಭಗವತೋತ್ತಮೈಹಿ ಮಹಾಪುರುಷಾರ್ಥ ಸಾಧನತ್ವೇನ ಸ್ವೀಕೃತತ್ವೇನ ಚ, ಎರಡು ಕಾರಣ ಆಯಿತು. ಒಂದು ಕಾರಣ ವೈರಾಗ್ಯಾದಿ ಶುಭಗುಣ ಸ್ಥಿರೀಕರಣ ನಮ್ಮ ಅನುಭವಕ್ಕೆ ಬರೋದು, ದೊಡ್ಡವರಲ್ಲಿ ಆ ಗುಣ ಕಂಡಿರೋದು. ಆಮೇಲೆ ಅವಶ್ಯಂ ತತ್ರ ಅವಹಿತೈರ್ ಭಾವ್ಯಂ ಇತಿ, ಅದಕ್ಕೆ ಮನುಷ್ಯ ಯಾವಾಗಲೂ ಯಾವುದು ಗಮನ ಕೊಡಬೇಕು, ವೈರಾಗ್ಯದ ಬಗ್ಗೆ ಎಚ್ಚರ ಕೊಡು. ಏನಾದರೂ ಮನಸ್ಸು ಅಟ್ರಾಕ್ಟ್ ಆಗೋ ಸ್ಥಿತಿ ಬಂತು, ಛೇ ತಪ್ಪಿದು, ನಾವು ದಾರಿ ತಪ್ಪಿಡ್ತೇವೆ ಅಂತ ಹುಷಾರಾಗಿರ್ಬೇಕು. ದಾರಿ ತಪ್ಪುತ್ತೇವೆ ಅಂತ ಡ್ರೈವ್ ಮಾಡ್ತಾ ಆ ಕಡೆಗೆ ನೋಡ್ತಿದ್ರೆ ಮುಂದೆ ನೋಡ್ಬಾರ ಅಂತ ಹೇಳ್ತಾನೆ. ಸರಿ, ಡ್ರೈವರ್ ಆ ಕಡೆ ಹಿಂದೆ ತಿರುಗಿಬಿಡ್ತಾ ಕೆಲಸ ಡ್ರೈವರ್ ಪೂರ್ತಿಯಾಗಿ ಯಾರೋ ನೋಡೋಕ್ಕೋಸ್ಕರ ಇವ್ರು ಕೂತವ್ರಿಗೆ ನಾವು ಒಳಗೆ ಹೊಡ್ಕೋತಿರ್ತಾನೆ. ಅವ್ರು ಹೇಳ್ತಾರೆ ಇದು ಬುದ್ಧ ಕೊಡ್ತೀವಿ ಇಳಿದೋಗ ಬೇಡ ಅಂತ ಕೇಳ್ತಾರೆ. ಅವ್ನು ಕಾನ್ಸಂಟ್ರೇಷನ್ ಮಾಡಿದಷ್ಟು ಕೂತವ್ರು ಸೇಫು, ಈ ಪರ ಸರಿಯಾಗಿ ನೋಡ್ತೇನೆ ಮಾಡ್ತಾನೆ ಅಂತಾರೆ. ಅದಕ್ಕೇನೆ ಅವಹಿತ ಇರ್ ಭಾವ್ಯ, ಅಟೆಂಟಿವ್ ಆಗಿರ್ಬೇಕು. ಅವಹಿತ ಅಂದ್ರೆ ಏನು? ಅಟೆಂಟಿವ್ ಆಗಿರ್ಬೇಕು, ಸಾವಧಾನ ಅಂತೇವಲ್ಲ, ಸಾ ಅವಹಿತ ಸಾವಹಿತ ಅಷ್ಟೇ. ಇತಿ ಸೂಚನೆಯನ್ನ ಸಕಲ ಭಾಗವತ ಧರ್ಮಾಣ ಪೀಠ ರೂಪೋ, ಎಲ್ಲ ಭಾಗವತರ ಪೀಠ ಇದ್ದಾಗೆ. ಪೀಠಭೂತ ಅಂದ್ರೆ ಏನೋ ಬೇಸಿಕ್ ತರ ಆ ವೈರಾಗ್ಯ ಒಂದು ಇಲ್ಲವರು ಯಾವ ಸಾಧನೆ ಮಾಡಕ್ ಬರೋದಿಲ್ಲ ಅಂತ. ವೈರಾಗ್ಯ ಇಲ್ಲದೆ ಇದ್ದವನಿಗೆ ಎಲ್ಲ ಸಾಧನೆ ಸೊನ್ನೆ. ಇದು ಅಲ್ಲಿ ನಾವು ಲ್ಯಾಕಿಂಗ್ ಇವತ್ತು ವಿದ್ಯಾ ಕೂಡ ಗಲಾಟೆಯೊಳಗೆ ವೈರಾಗ್ಯ ಕೂಡ ವ್ಯವಸ್ಥೆ ಇಲ್ಲ. ಎಲ್ಲಾಯ್ತು, ಏನಾಗಿದೆ, ಎಲ್ಲಿ ಎಲ್ಲಿದೆ ಉದಾಹರಣೆಗೆ, ಎಲ್ಲಿದೆ ಎಲ್ಲಿದೆಯಪ್ಪ ಉದಾಹರಣೆಗೆ? ಅದು ವೈರಾಗ್ಯ ಅಲ್ಲ, ಅದು ಡೆಸ್ಪರೇಟ್ ಆಗಿರೋದು. ಡೆಸ್ಪರೇಟ್ ವೈರಾಗ್ಯ ತಿಳ್ಕೊಳ್ಳೋದೇ ತಪ್ಪು. ಹೌದು, ಅಲ್ಲ ಅಲ್ಲ, ತ್ಯಾಗ ಅಂದ್ರೆ ಏನು? ಇಲ್ಲ ಅಂತ ಬಿಡೋದಲ್ಲ, ಇಲ್ಲ ಅಂತ ಬಿಡೋದು ಬೇರೆ, ಇದ್ರೂ ಬೇಕಿಲ್ಲ ಅನ್ನೋದು ಬೇರೆ. ಆ ಭಾವನೆ ಬರಬೇಕು. ಅರ್ಥ ಆಯ್ತಾ? ಈಗ ನಾವು ತಪ್ಪು ತಿಳ್ಕೊಂಡಿರೋದೇನು? ಹಾಂ, ಅಲ್ಲಿ ಯೋಗ್ಯ ಎಲ್ಲಿ ದೃಷ್ಟಾಂತ ಬರೀ ಹಾಕಿ ಜನರಲ್ಲಾಗಿ ಉಪಯೋಗ ಇಲ್ಲ. ಏನು ಏನಿದೆ ಕಣ್ಣಿ ಕಂಡಿರೋದು ಏನಿದೆ? ಇವತ್ತು ಜ್ಞಾ ವೈರಾಗ್ಯ ಇದ್ದವರು ಜ್ಞಾನ ಭಕ್ತಿ ಕಡಿಮೆ ಹೊಂದಿದ್ದಾರೆ ಅಂತ ನಿಮ್ಮ ಮಾತು ಹೌದಲ್ಲ? ಅದು ಸರಿಯಲ್ಲ, ಅದು ವೈರಾಗ್ಯ ಇಲ್ಲ, ತಪ್ಪದು. ವೈರಾಗ್ಯನೇ ಸರಿ ಇಲ್ಲ ಅಂತ. ವೈರಾಗ್ಯನೂ ಎಂಥ ಫಲ ಕೊಡುತ್ತೆ ಅಂತ ಕೇಳಿದರೆ, ಇವತ್ತು ಹಸಿವು ಇವತ್ತು ನಾಳೆ ಹಸಿವಾಗುತ್ತೆ ಅಂತ ಇವತ್ತು ಬಡಿಸೋದಿಲ್ಲ, ಹಸಿವಾದಾಗಲೇ ಬಡಿಸ್ತಾರೆ ಅಷ್ಟೇ. ನಾಳೆ ಹಸಿವಾದ ಲೆಕ್ಕ ಅಲ್ಲ, ಈಗಾಗಿರ್ಬೇಕು. ಈಗ ಸರಿಯಾಗಿ ವೈರಾಗ್ಯ ಇದ್ದವ್ರು ಏನು ಮಾಡ್ತಾನೆ ಅವನು? ಹಸಿವಿದ್ದವನು ಏನು ಮಾಡ್ತಾನೆ ಬಿಡಿ, ಏನಾರು ತಿಂತಾನೆ ಬಿಡೋದೆ, ಅವ್ರು ತಿನ್ನು ಕೊಡ್ಲಕ್ಕಾಗೋದಿಲ್ಲ ಅವ್ರ ಕೈ. ಅರ್ಥ ಆಯ್ತಾ? ಅದು ವೈರಾಗ್ಯ ಇದ್ದವನು ಏನು ಮಾಡ್ತಾನೆ? ಜ್ಞಾನಭಕ್ತಿ ಪಡದೇ ಪಡಿತಾನೆ ಬಿಡಿ. ಎಂಥ ತಾಗಬೇಕು, ಹಿಂದೆಲ್ಲ ಕೂಡ ಓದ್ದವ್ರು ಎಷ್ಟು ಕಷ್ಟಪಟ್ಟು ಪಂಡಿತ ಸಿಗ್ತಿರ್ತಾರೆ ಹಳವರು, ಮನೆ ಬಿಟ್ಟು ಹೋಗ್ಬಿಡದೆ 8 ವರ್ಷಕ್ಕೆ ಮನೆ ಬಿಟ್ಟು ಉಪನಯನ ಆದ ತಕ್ಷಣ ಎಲ್ಲೆಲ್ಲೋ ಹೋಗೋದು, ಕಷ್ಟ ನಡ್ಕೊಂಡು ಆಗೆಲ್ಲ ವೆಹಿಕಲ್ಗಳೇ ಇಲ್ವಲ್ಲ, ದುಡ್ಡಿಲ್ಲ ವೆಹಿಕಲ್ ಇಲ್ಲ, ಎರಡೆರಡು ಬರೀ ಕೈಲಿ ಹೋಗ್ತಿರೋದು, ಕಷ್ಟಪಟ್ಟು ಕಾಶಿ ತಲುಪೋದು, ಅಲ್ಲಿ ಓದಿ ಬರೋದು. ಅದು ಇರುವಾಗ ದೊಡ್ಡ ವಿದ್ವಾಂಸರಾಗ ಇದು ಸಾಮಾನ್ಯನೇ ಇದೆಲ್ಲ ಕೂಡ. ಅವ್ರಿಗೇನು ಗೊತ್ತಿದೆ? ಅದರಿಂದ ಜ್ಞಾನ ಸಂಪಾದನೆ ಮಾಡಲೇಬೇಕು ಅಂತ ಹಠ. ಇದು ಯೋಚನೆ ಮಾಡಿದರೆ ವಿಜಯರಾಯರ ಕಥೆ ಬೇರೆ, ಅವ್ರ ಕಥೆ ಬೇರೆ. ಯಾಕಂದ್ರೆ ಅವ್ರು ಜ್ಞಾನಕ್ಕೆ ಅಂತ ಹೋದವರಲ್ಲ ಫಸ್ಟು, ಅವರು ಡೆಸ್ಪರೇಟಾಗಿ ಹೋದರು. ದೊಡ್ಡ ಯೋಗಿಗಳಾದ್ರಿಂದ ಪ್ರಾರಬ್ಧ ಕರಾಟು ಸರಿ ಹೋಗ್ಬಿಡುತ್ತೆ ಅಷ್ಟೇ. ದಿ ಎಕ್ಸೆಪ್ಷನ್ ಕೇಸನ್ನು ನಾವು ನಾರ್ಮಲ್ಲಿ ಫಾಲೋ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಹಾರ ಮಾಡಿದ್ರೆ ನಾವು 33 ವರ್ಷ ಆಗೋಗಿ ಕಾಯೋಣ, ಆಡಿ ಶುರು ಮಾಡಿಬಿಡೋರು ಮತ್ತೆ 33 ಆಯಿತು, ಅವರಿಗೆ 33 ನಮಗೆ 66 ಆಗಲಿ ಪರವಾಗಿಲ್ಲ, ಆ ಥರ ಅದರಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಅವರೆಲ್ಲ ಎಕ್ಸೆಪ್ಷನ್ಸ್ಗಳು ಎಂದೂ ನಾವು ಫಾಲೋ ಅವ್ರ ಗುಣಗಳನ್ನ ಫಾಲೋ ಮಾಡಬೇಕೇ ಹೊರತು ಇದನ್ನು ಫಾಲೋ ಮಾಡೋಕ್ಕೆ ಹೋಗ್ಬಾರ್ದು. ಇರ್ತಾನು ಭಾರಿ ಸಮರ್ಥ ವ್ಯಕ್ತಿ ಇರ್ತಾನೆ, ತಿಳಿತಿಲ್ಲ ಅವನಂತೂ ಹಾರಿ ಹೋಗ್ಬಿಡ್ತಾನೆ ಆ ಕಡೆ, ನಾವು ಹಾರ್ಲಕ್ಕೆ ಬರೋದಿಲ್ಲ, ತಿಳಿತಿಲ್ಲ ಎಲ್ಲ ಹೋಗ್ತಿರ್ತಾ ಸುಮ್ಮನೆ ಕೂತಿರ್ತಾನೆ. ಅವ್ರು ನೋಡ್ತಾರೆ ನಡ್ಕೊಂಡು ಕಷ್ಟಪಟ್ಟು ತೆವಳಿದ್ದ ಯಾವುದೋ ದಾಟ್ತಾರೆ, ಇಲ್ಲದಲ್ಲಿ ಜಂಪ್ ಹೊಡೆದ್ಬಿಡ್ತಾನೆ. ಆದರೆ ಅವ್ರು ನಮಗೆ ಆದರ್ಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದರ ಗ್ರೇಟ್ ಅನಿಸ್ತಾರೆ ಅಷ್ಟೇ ಹೊರತು ಆದರ್ಶ ಆಗೋದು ಯಾರು ನಮಗೆ? ಇದರಲ್ಲೇ ನಮ್ಮ ಸಾಧನೆ ನಮ್ಮ ರೀತಿಯಲ್ಲೇ ಹೋಗೋರಾಗುತ್ತೆ. ಆ ದೃಷ್ಟಿಯಲ್ಲಿ ವಿಜಯರಾಯರ ಕಥೆ ಬೇರೆ, ಇವರ ರಾಯರ ಕಥೆ ಬೇರೆ, ಒಬ್ಬೊಬ್ಬರಲ್ಲಿ ವ್ಯತ್ಯಾಸ ಇದೆ. ಅದು ಜನರಲ್ಲಿ ವೈರಾಗ್ಯ ಇದ್ದವ್ರು ಏನು ಮಾಡ್ತಾರೆ, ಸಾಧನ ಮಾಡೇ ಮಾಡ್ತಾರೆ ಅಂತ. ವೈರಾಗ್ಯ ಇದ್ದವನಿಗೆ ಮನೆ ಕಟ್ಟಬೇಕು ಅಂದ್ರೆ ಕಷ್ಟಪಟ್ಟು ಸಾಲ ಮಾಡಿ ಮಾಡ್ತಾನೋ ಇಲ್ಲ, ವಿಚಿತ್ರ ಹೋರಾಟ ಮಾಡಿ ಮಾಡ್ತಾನೆ. ಅದೇ ರೀತಿ ವೈರಾಗ್ಯ ಬಂದವನು ಅಂದರೆ ಹಠ ಇರು, ವೈರಾಗ್ಯ ಪಾಸಿಟಿವ್, ನಾವು ಇದು ಉಪಯೋಗ ಇಲ್ಲ ಬೇರೆದನ್ನು ತಗೊಳ್ಳೇಬೇಕು ನಾವು. ಆ ಭಾವನೆ ಇದ್ದರೆ ವಿಶ್ವ ಪ್ರಯತ್ನ ಮಾಡ್ತಾನೆ. ಇತಿ ಸೂಚನೆಯೇನ ಸಕಲ ಭಾಗವತ ಧರ್ಮಾಣ ಪೀಠರೂಪ. ಇವತ್ತು ಭಾರಿ ಹಸಿವು ತಿನ್ನಲೇಬೇಕು ಅಂತ ಹಠ ಇದ್ರೆ ಬದರಿಯಲ್ಲೂ ಕೂಡ ಕಾಫಿ ಕುಡಿಲೇಬೇಕು ಅಂತ ಹಠ ಇದ್ರೆ ಏನು ಮಾಡ್ತಾರೆ? ಬದರಿಯಲ್ಲೂ ಮಾಡೇ ಮಾಡಿ ಸ್ನಾನ ಮಾಡ್ತಾರೋ ಬಿಡ್ತಾರೆ ಗ್ಯಾರಂಟಿ ಇಲ್ಲ, ಕಾಫಿ ಮಾತ್ರ ಕುಡಿದ್ಬಿಡ್ತಾರೆ. ಅದಕ್ಕೆ ಅವ್ನು ಹಠ ಇದೆ, ಕುಡಿಲೇಬೇಕು ಅಂತ ಹಠ ಇದೆ. ಇಲ್ಲಿ ಹಠ ಇರೋದಿಲ್ಲ, ಅವ್ನು ನೋಡಿ ಹುಚ್ಚಳಿ ಅವ್ನು ಅವ್ರು ನೋಡಿರ್ತಾನೆ ನಾನೇ ನಡಗಬೇಕು ಅಂತ ಬಿಟ್ಟಿರ್ತಾನೆ. ಅಂದರೆ ಅಪ್ರೋಚ್ ಇದ್ದಾಗ ನಾವು ನೋಡ್ಕೊಳ್ಳೋ ರೀತಿಯೇ ಬೇರೆ, ಇಲ್ಲಿ ಹೋದರೆ ಬೇರೆ ರೀತಿ. ವೈರಾಗ್ಯ ಎಂಬುದು ಶೂರ್ ಅದನ್ನೇ ಹೇಳ್ತಾರೆ. ಪೀಠ ರೂಪ ಅಂತ ಹೇಳಿದ ಮೇಲೆ ಫೌಂಡೇಶನ್, ಪೀಠದ ಫೌಂಡೇಶನ್ ಅಂತ ಅರ್ಥ. ಯಾವುದೇ ಸಾಧನೆ ಮೊದಲು ಬೇಕಾದ್ದು ವೈರಾಗ್ಯ, ಅದಿಲ್ಲದೆ ಹೋದರೆ ಏರು ಉಪಯೋಗ ಬರೋದಿಲ್ಲ. ಅತಯೇವ ಆದಿಮಃ, ಅದೇ ಅತ ಆದಿಮಃ ಫಸ್ಟ್ ಹೇಳಿದ್ದೇವೆ ಅಂತ ಹೇಳ್ತಾರೆ. ಗುಣೇಶು ಅಸಂಗ ರೂಪ, ವೈರಾಗ್ಯ ಅಪರ ಪರ್ಯಾಯ ಭಾಗವತ ಧರ್ಮ. ಸೊ ವೈರಾಗ್ಯಕ್ಕೆ ಇನ್ನು ಕ್ಲಾರಿಟಿ ಕೊಡೋಕ್ಕೆ ಏನು ಹೇಳ್ತಾರೆ ಅವರು, ಗುಣೇಶು ಅಸಂಗ ರೂಪ, ಗುಣ ಅಂದರೆ ವಿಷಯಗಳು, ವಿಷಯಗಳಲ್ಲಿ ಸಂಘ ಹೊಂದೇ ಇರೋದೇ ವೈರಾಗ್ಯದ ಮುಖ್ಯ ಲಕ್ಷಣ, ಅದನ್ನು ಭಾಗವತ ಧರ್ಮ ಅಂತ ಕರೀತಾರೆ. ಭಾಗವತ ಧರ್ಮ ಸೂಚಿತೋ ಭವತಿ, ಭಾಗವತ ಧರ್ಮವನ್ನು ಸೂಚಿಸಿದಂತೆ ಆಯಿತು ಅಂತ ತಿಳಿಸಿ ಆ ಪ್ರಕರಣ ಮುಕ್ತಾಯ ಮಾಡ್ತಾರೆ. ತುಂಬ ಹೆಚ್ಚು 45 ಶ್ಲೋಕ ಇರೋ ಪ್ರಕರಣ ಇದೆ, 45 ಶ್ಲೋಕ ಇದೆ. ಇದು ಶ್ರೀ ಅವಧೂತ ಶಿರೋಮಣಿ ಜಯತೀರ್ಥ ನಿರ್ಮಿತ ಸಾರೋದ್ಧಾರ ಟೀಕಾಯಾಮ್ ವೈರಾಗ್ಯ ಪ್ರಕರಣಂ. ನಾಳೆಯಿಂದ ಮಹತ್ ಸಮಾಗಮ ಪ್ರಕರಣ, ವೈರಾಗ್ಯ ಬಂತು ಮುಂದೇನು ಮಾಡಬೇಕು ದೊಡ್ಡವರ ಹತ್ರ ಹೋಗಬೇಕು ಅದನ್ನು ಹೇಳ್ತಾರೆ. ವಿಜ್ಞಾನಾರ್ಥಂ ಗುರುಮೇ ವಾಪಿ ಗಚ್ಚೆ, ಹಸಿವಾಯಿತು ಅಡುಗೆ ಮನೆ ಕೂಡ ಹೋಗ್ತಾನಲ್ಲ ಆ ಥರ ಸಿಗೋ ಜಾಗ ಹುಡುಕ್ತಾನೆ, ಎಲ್ಲೆಲ್ಲೂ ಹೋಗಿ ಕೊಡೋದಿಲ್ಲ, ಜ್ಞಾನಿಗಳ ಹತ್ರ ಹೋದ್ರೇ ಉದ್ಧಾರ ಆಗೋದು ಅಂತೇಳಿ. ಮಹತ್ ಸಮಾಗಮ ಪ್ರಕರಣಂ, ವೈರಾಗ್ಯ ಇಲ್ಲ ಮಹತ್ ಸಮಾಗಮ ಕೆಲಸಕ್ಕೆ ಬರೋದಿಲ್ಲ. ಅದು ವೈರಾಗ್ಯದಿಂದ ಹೋದರೆ ಮಹತ್ ಸಮಾಗಮ ಅಂಬೋದು ಅರ್ಥರಹಿತ, ವೈರಾಗ್ಯ ಇದ್ದಾಗ ಮಾತ್ರ ಮಹತ್ ಸಮಾಗಮಕ್ಕೆ ಅರ್ಥ ಬರುತ್ತೆ. ಇದ್ರ ಉಪಯೋಗ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವನ ಕೈ. ಓಂ ಶ್ರೀಹಪತ್ತೇ ನಿತ್ಯಾಗಣಿತ.